ग्रीवं चिदानन्द विग्रहं सदनुग्रहं दशग्रीवच्छिदं शापान्मणिग्रीव विमोचनं स्वनामग्रहणादेवा निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासम् शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरात्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्य हरिप्रीति सुविद्यावादशालिनः इष्टदान् कष्टहर्त्रोन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिम् स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदयादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। ನಂತರ ಪ್ರಹ್ಲಾದರಾಜರ ವರ್ಣನೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ತಸ್ಯ ದೈತ್ಯಪದೇ ಪುತ್ರಾಃ ಚತ್ವಾರಃ ಪರಮಾದ್ಭುತಾಃ ಪ್ರಹ್ಲಾದೋ ಭೂನ್ ಮಹಾಂಸ್ತೇಷಾಂ ಗುಣೈಃ ಮಹದುಪಾಸಕಃ. ಹಿರಣ್ಯಕಶಿಪುವಿನ ನಾಲ್ಕು ಜನ ಮಕ್ಕಳು, ನಾಲ್ಕು ಜನ ಮಕ್ಕಳನ್ನು ಕುರಿತು ಹೇಳ್ತಾರೆ ಪರಮಾದ್ಭುತಾಃ ಅಂತ. ಪರಮಾದ್ಭುತರಯ್ಯ ಅವರು ಇನ್ನು ಹೇಗೆ ಅವರ ಕುರಿತು ಹೇಳ್ತಾರೆ. ಅದರಲ್ಲಿ ಪ್ರಹ್ಲಾದ ರಾಜ ವಿಶೇಷವಾಗಿರ್ತಕ್ಕಂಥ ಗುಣೈಹಿ ಮಹದುಪಾಸಕ, ದೊಡ್ಡ ದೊಡ್ಡ ಗುಣಗಳಿಂದ ಉಪಾಸನೆ ಮಾಡುವವರು, ದೊಡ್ಡದಾದ ರೀತಿಯಲ್ಲಿ ಉಪಾಸನೆ ಮಾಡತಕ್ಕಂಥವರು. ಅಂದರೆ ಇಲ್ಲಿ ಗುಣೋಪಾಸನಾ ಎಂಬುದು ಶಬ್ದರ ಅರ್ಥ ನೋಡಬೇಕಾಗಿದೆ. ನಮ್ಮ ಮನಸ್ಸು ಒಂದು ಕ್ಷಣದಲ್ಲಿ ಒಂದು ಸಲ ಒಂದೇ ಕಡೆ ನಿಲ್ಲಲಿಕ್ಕೆ ಸಾಧ್ಯ, ಎರಡು ಕಡೆ ಇರಲ್ಲ. ಎರಡು ಕಡೆ ಇದ್ದಂತೆ ನಮ್ಗೆ ಅನಿಸ್ತಾ ಇರುತ್ತೆ ಅಲ್ಲೋ ಇಲ್ಲೋ ಅಂತ. ಒಂದು ಕ್ಷಣದಲ್ಲಿ ಒಂದು ಕಡೆ ಇರುತ್ತೆ, ಇನ್ನೊಂದು ಕ್ಷಣಕ್ಕೆ ಇನ್ನೊಂದು ಕಡೆ ಬರುತ್ತೆ. ನಮಗೆ ಅಷ್ಟು ವ್ಯತ್ಯಾಸ ಗೊತ್ತಾಗಲ್ಲ, ಅದರಿಂದ ಎರಡು ಕಡೆ ಮನಸ್ಸು ಇದೆ ಅನ್ಕೊಂತ ಇರ್ತೀವಿ ನಾವು. ಒಂದೇ ಕಡೆ ಮನಸ್ಸು ಇರಲಿಕ್ಕೆ ಸಾಧ್ಯ, ಅದಕ್ಕೆ ಹೇಳ್ತಾ ಇದ್ದಾರೆ ಯಾಕೆ ಹಾಗೆ. ನಾವು ನಿರಂಶರು, ನಿರಂಶರಾದವರಿಗೆ ಒಂದು ವಿಷಯದ ಮೇಲೆ ಒಂದು, ಇವಾಗ ದೇವರ ಗುಣಚಿಂತನೆ ಮಾಡಬೇಕಂದ್ರೆ ಒಂದು ಗುಣಚಿಂತನೆ ಮಾಡಲಿಕ್ಕೆ ಸಾಧ್ಯ, ನಾಲ್ಕೈದು ಗುಣಗಳನ್ನು ಏಕಕಾಲದಲ್ಲಿ ಚಿಂತನೆ ಮಾಡಲಿಕ್ಕೆ ಕಷ್ಟ, ಅಂದರೆ ಉಪಾಸನೆ ಮಾಡಲಿಕ್ಕೆ ಕಷ್ಟ. ಮತ್ತು ಇಷ್ಟೆಲ್ಲ ಗುಣಗಳು ಹೇಳ್ತಿರಲ್ಲ ನಮಗೆ ಚಿಂತನೆಗೆಲ್ಲ ಹೇಳ್ತಾರಲ್ಲ ಅಂದರೆ ಆಗಲ್ಲ. ನಾವು ಭಗವಂತನನ್ನು ಆತ್ಮ ಅಂತಲೇ ಉಪಾಸನೆ ಮಾಡುವುದು, ಮಿಕ್ಕ ಗುಣಗಳು ಅದಕ್ಕೆ ಬೆರೆಸಿಕೊಂಡು ಅಂದರೆ ಇಂಥವ ನನ್ನ ಆತ್ಮ, ಇಂಥವ ನನ್ನ ಆತ್ಮ ಅಂತ ಆತ್ಮಗುಣದಲ್ಲೇ ನಾವು ಕೇಂದ್ರೀಕರಣ ಮಾಡ್ತೇವೆ. ಅಲ್ಲಿ ಪ್ರಹ್ಲಾದರಾದರ ವಿಷಯ ಹೇಳ್ತಾರೆ, ಅವರು ದೇವತೆಗಳು ಏಕಕಾಲದಲ್ಲಿ ಅನೇಕ ಗುಣಗಳನ್ನು ಉಪಾಸನೆ ಮಾಡುವಂಥ ಮನಸ್ಸಿನ ಪ್ರಭೇದಗಳು ಅವರಿಗಿದೆ, ಸಾಂಶರವರು. ಆದ್ದರಿಂದ ಅಲ್ಲ ಅವರು ಎಷ್ಟು ಗುಣೋಪಾಸನೆ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಅದರಲ್ಲಿ ಸ್ವಲ್ಪ ಭಾಗವನ್ನು ನಮಗೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಅನೇಕ ಗುಣೋಪಸಂಹಾರವನ್ನು ಮಾಡುತ್ತಾರೆ. ಅವರು ಭಗವಂತನ ಗುಣಗಳನ್ನು ಚಿಂತನೆ ಮಾಡಿದ್ದನ್ನು ಅಲ್ಲಿ ವಿಶೇಷವಾಗಿ ತಿಳಿಸಿಕೊಡ್ತಾರೆ. ಆ ರೀತಿಯಲ್ಲಿ ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧ ಜಿತೇಂದ್ರಿಯ ಪ್ರಹ್ಲಾದರಾದರು ವಿಶೇಷವಾಗಿ ಬ್ರಹ್ಮಣ್ಯ ಅಂದರೆ ಬ್ರಹ್ಮ ಅಂದರೆ ಭಗವಂತ, ಅವನಿಂದ ಅಣ್ಯ ಅಂದರೆ ಮೃಗ್ಯ ಅಂದರೆ ಭಗವಂತ ವಿಶೇಷವಾಗಿ ಅಂದರೆ ಇವರು ನಾವು ಸಾಮಾನ್ಯವಾಗಿ ದೇವರನ್ನು ನಾವು ಹುಡುಕ್ತಾ ಹೋಗ್ತೀವಿ, ಆ ಭಾಗ ಮುಗಿದಿದೆ ಇವರದ್ದು, ದೇವರು ಇವರಿಗಾಗಿ ಬರ್ತಾ ಇದ್ದಾನೆ. ಭಗವಂತನಿಂದ ಇವರು ಸ್ವೀಕಾರ ಮಾಡಲ್ಪಟ್ಟಿದ್ದಾರೆ. ಬ್ರಹ್ಮಣ್ಯ ಹೌದಾ, ಹೇಗೆ ನೋಡಿ, ಯಾರು ನಮ್ಮ ಬಲಿಮಹಾರಾಜ ಸರ್ವಸ್ವದಾನ ಮಾಡಿದ, ಎಲ್ಲವನ್ನು ಭಗವಂತನಿಗೆ ಕೊಟ್ಟ, ದೇವರು ಆತನ ಮನೆ ಮುಂದೆ ಬಾಗಿಲು ಕಾಯ್ತೇನೆ ಅಂತ ಹೇಳಿದ. ಆದರೆ ಒಂದು ಹೇಳಿದ, ನನಗೆ ಪ್ರಹ್ಲಾದ ಬೇಕಲ್ಲಿ ಕೂಡಲಿಕ್ಕೆ, ತಾನಾಗಿ ಪ್ರಹ್ಲಾದನನ್ನು ಬಯಸಿದ್ದು, ನನಗೆ ಪ್ರಹ್ಲಾದ ಇದ್ದರೆ ನಾನಲ್ಲಿ ಕೂಡ್ತೇನೆ. ಹಾಗೆ ದೇವರಿಂದ ವರಿಸಲ್ಪಟ್ಟವ ಅಂದರೆ ವೈಕುಂಠ ಪ್ರಿಯ ದರ್ಶನಂ ಅಂತ ಭಾಗವತದಲ್ಲಿ ಬರುತ್ತೆ. ವೈಕುಂಠ ಪ್ರಿಯ ದರ್ಶನ ಅಂತ ಹೇಳಿದರೆ ದೇವರಿಗೆ ಯಾರು ದೇವರಿಗೆ ಪ್ರಿಯರು, ಯಾರಿಗೆ ದೇವರು ಪ್ರಿಯರು ಅಲ್ಲ. ನಮಗೆ ದೇವರು ಪ್ರಿಯರೇ, ದೇವರಿಗೆ ನಾವು ಪ್ರಿಯರು ಅಲ್ಲೋ. ಅದಕ್ಕೆ ಹೇಳ್ತಾರೆ ವೈಕುಂಠ ಪ್ರಿಯ ದರ್ಶನಂ ಅಂದರೆ ಭಗವಂತನಿಗೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಪ್ರೀತಿಕರರಾದವರು. ಹಾಗೆ ಶೀಲ ಸಂಪನ್ನ, ಶೀಲ ಅಂದರೆ ಏನು ಹೇಳ್ತಾರೆ, ಭಗವಂತನನ್ನು ವಿಶೇಷವಾಗಿ ಸ್ವತಂತ್ರ ಅಂತ ಉಪಾಸನೆ ಮಾಡುತ್ತಾ ಅವನೇ ಎಲ್ಲರಿಗೂ ಗತಿ ಅಂತ ಚಿಂತನೆ ಮಾಡುವುದೇ ಶೀಲ. ಇನ್ನು ಮಿಕ್ಕ ಶೀಲ ತಾನಾಗಿದೆ. ಎಲ್ಲಿ ಯದ್ಯಪಿ ಶೀಲ ಸಂಪನ್ನ ಅಂತ ಹೇಳಿದಾಗ ಅಲ್ಲಿ ಲೋಕದೃಷ್ಟಿಯ ನೋಡಿದ ಹಾಗ ಒಬ್ಬ ವ್ಯಕ್ತಿಗೆ ಈ ಕಾಮಾದಿಗಳ ತೊಂದರೆ ಕಾಟ ಎಲ್ಲವೂ ವಯಸ್ಸಾದ ಮೇಲೆ ಬರುತ್ತೆ. 16 ದಾಟಿದ ಮೇಲೆ ಅವಳಿಗೆ ತೊಂದರೆ ಆಗುತ್ತೆ ಸಾಮಾನ್ಯ ವ್ಯಕ್ತಿಗಳಿಗೆ. ಈ ಹುಡುಗ 5-6 ವರ್ಷದ ಹುಡುಗ, 5-6 ವರ್ಷದ ಹುಡುಗನಿಗೆ ಮಾನಸಿಕ ವಿಕಾರವೇ ಇಲ್ಲ, ಯಾವುದೂ ಇಲ್ಲ. ಅಂಥ ಕಾಲಕ್ಕೆ ಶೀಲ ಸಂಪನ್ನತ ಅಂದರೆ ಏನು? ಅದಕ್ಕೆ ಹೇಳ್ತಾ ಇದ್ದಾರೆ ಶೀಲ ಸಂಪನ್ನ ಅಂದರೆ ಭಗವಂತನನ್ನೇ ವಿಶೇಷವಾಗಿ ಶರಣಾಗತರಾಗಿರೋದು, ಅವನನ್ನು ಬಿಟ್ಟು ಬೇರೊಬ್ಬರ ಹತ್ರ ಹೋಗದಿರುವುದೇ ಶೀಲ ಸಂಪನ್ನತ. ಸತ್ಯಸಂಧ, ಸತ್ಯನಾಮಕ ಭಗವಂತನಲ್ಲಿ ಸಂಧಿ, ಸಂಧ ಅಂದರೆ ವಿಶೇಷವಾದ ದೀಕ್ಷ. ನಂತರ ಜಿತೇಂದ್ರಿಯ, ಇಂದ್ರಿಯಗಳನ್ನು ಗೆದ್ದಿದ್ದಾನೆ. ಆತ್ಮವತ್ ಸರ್ವಭೂತಾನಾಂ ಏಕಃ ಪ್ರಿಯ ಸುಹೃತ್ ಸಮಃ ದಾಸವತ್ ಸನ್ನತಾರ್ಯಾಂಗ್ರಿಹಿ ಪಿತೃವತ್ ದೀನವತ್ಸಲಃ. ಹೇಳ್ತಾರೆ ತಾವು ತಮಗೆ ಯಾವುದು ನೋವಾಗುತ್ತೋ ಇನ್ನೊಬ್ಬರಿಗೂ ಅದನ್ನೇ ಚಿಂತನೆ ಮಾಡ್ತ ಅಂದರೆ ಅವರ ಇನ್ನೊಬ್ಬರ ನೋವು ಇವರಿಗೆ ಅಷ್ಟೇ ನೋವು ಕೊಡುತ್ತೆ. ನಮಗೆ ಹಾಗಲ್ಲ, ನಮ್ಮ ನೋವು ಮಾತ್ರ ನಮಗೆ ಗೊತ್ತಾಗುತ್ತೆ, ಇನ್ನೊಬ್ಬರ ನೋವು ನಮ್ಗೆ ಗೊತ್ತಾಗಲ್ಲ. ಅದನ್ನು ಹೇಳ್ತಾ ಇದ್ದಾರೆ ಪ್ರಿಯ ಸುಹೃತ್ ಸಮಃ, ಎಲ್ಲರಿಗೂ ಪ್ರಿಯರಾಗಿದ್ದಾರೆ. ಸುಹೃತ್, ಸುಹೃತ್ ಅಂದರೆ ಇನ್ನೊಬ್ಬರಿಂದ ಏನು ಅಪೇಕ್ಷಾ ಪಡೆದೇ ಅವರಿಗೆ ಉಪಕಾರ ಮಾಡುವಂಥವರಾಗಿದ್ದಾರೆ, ಸಮರಾಗಿದ್ದಾರೆ. ಅವರು ಅಂದರೆ ಇವರು ನನಗೆ ಬಹಳ ಬೇಕಾದವರು, ಅವರು ಬೇಡದವರು ಅಂತ ಅಂಥ ಯಾವುದೂ ಇಲ್ಲ. ದಾಸವತ್ಸನ್ನ ತಾರ್ಯಾಂಘ್ರಿಹಿ, ವಿಶೇಷವಾಗಿ ದೊಡ್ಡವರ ಹತ್ರ ದಾಸರಂತೆ ಇದ್ದಾರೆ ಅವರ ಪಾದಕ್ಕೆರಗಿ. ಪಿತೃವತ್ ದೀನವತ್ಸಲಹ, ದೀನರಾದವರು ಯಾರಿದ್ದರೆ ಅವರಲ್ಲಿ ತಂದೆಯಂತೆ ಅನುರಾಗವ. ವತ್ಸಲಹ ಅಂದರೆ ವತ್ಸವತ್ ಲಾತಿ ಗೃಹಾತಿ ಇತಿ ವತ್ಸಲಹ ಅಂತ, ಅಂದರೆ ಈ ಚಿಕ್ಕ ಕರು ಇರುತ್ತೆ, ಆ ಕರು ಅದು ಯಾಕೆ ಕುಣಿಬೇಕು ಏನು ಮಾಡಬೇಕು ಗೊತ್ತಿಲ್ಲ, ಹಾರ್ತಾನೇ ಇರುತ್ತೆ, ಅದನ್ನೆಲ್ಲರೂ ಲಾಲನೆ ಮಾಡ್ತಾರೆ. ಅದಕ್ಕೆ ಕರುವಿನಂತೆ ಭಕ್ತರನ್ನು, ಶರಣಾಗತರಾದವರನ್ನು ಹತ್ತಿರ ಕರೆದು ಅವರ ದೋಷಗಳಿದ್ದರೂ ಅವರ ದೋಷಗಳ ಸಹಿತವಾಗಿ ಪ್ರೀತಿ ಮಾಡತಕ್ಕಂಥವರು ವತ್ಸಲ ಶಬ್ದಾರ್ಥ. ಶರಣಾಗ ದೀನ ವತ್ಸಲ, ಯಾರು ದೀನರಾಗಿರ್ತಾರೆ ಅವರಲ್ಲಿ ವಾತ್ಸಲ್ಯ ಇರುತ್ತೆ ಅವರಿಗೆ. ದೀನರು ಅಂದರೆ ಯಾರು ಅಂದರೆ, ಯಾರೋ ಬೀದಿ ಬದಿಯಲ್ಲಿದ್ದು ದುಃಖ ಪಡುವವರು ಅವರಲ್ಲ ದೀನರು ಅಂದರೆ. ದೀನರು ಅಂದರೆ ಭಗವಂತನ ಮುಂದೆ ದೈನ್ಯ. ದೈನ್ಯ ಅಂದರೆ ಏನು? ನೀ ಸರ್ವೋತ್ತಮ, ಸ್ವತಂತ್ರ, ನಾನು ಸ್ವತಂತ್ರನಯ್ಯ ಅಂತ ದೈನ್ಯವನ್ನು ಯಾರು ಪಡತಾ ಇರುತ್ತಾರೋ ಅವರು ಅವ್ರನ್ನ ದೀನರು ಅಂತ ಕರೆದ್ರು. ಅಂಥ ದೀನರಲ್ಲಿ ವಾತ್ಸಲ್ಯ ಇವರಿಗಿರುತ್ತೆ. ಭ್ರಾತೃವತ್ ಸದೃಶೇ ಸ್ನಿಗ್ಧ, ತನ್ನ ಸಮಾನರಾದವರಲ್ಲಿ ಅಣ್ಣ ತಮ್ಮಂದರಂತೆ ವಿಶೇಷವಾಗಿ ಸ್ನೇಹ ಮಾಡ್ತಾ ಇದ್ದಾರೆ. ಗುರುಷು ಈಶ್ವರ ಭಾವರ, ಗುರುಗಳಲ್ಲಿ ಆ ಒಳಗೆ ಭಗವಂತನಿದ್ದಾನೆ ಅಂತ ವಿಶೇಷವಾಗಿ, ಭಗವಂತನೇ ಗುರು ರೂಪಿಯಾಗಿ ನನಗೆ ಈಶ್ವರನಾಗಿದ್ದಾನೆ ಎಂಬ ಚಿಂತನೆ. ವಿದ್ಯಾರ್ಥ ರೂಪ ಜನಮಾದ್ಯೈಹಿ ಮಾನಸ್ತಂಭ ವಿವರ್ಜಿತ. ವಿದ್ಯೆಗೆ ಪಟ್ಟ ವಿಶೇಷವಾಗಿರತಕ್ಕಂಥ ಅಹಂಕಾರ ಇಲ್ಲ. ಇಷ್ಟು 36,000 ವರ್ಷಗಳ ಕಾಲ ಅಧ್ಯಯನ ಮಾಡಿದರೂ ಚೂರು ಅಹಂಕಾರ ಇಲ್ಲ. ಅರ್ಥ ಏನು? ಹಿರಣ್ಯಕಶಿಪುವಿನ ಮಗ, ಎಂಥ ಸಂಪತ್ತು, ಏನು ಅಹಂಕಾರ ಇಲ್ಲ. ಪ್ರಹ್ಲಾದ ರಾಜರ ಕುರಿತು ಹೇಳ್ತಾರೆ, ಅವರ ರೂಪ ಬಹಳ ಚೆನ್ನಾಗಿತ್ತು, ಒಳ್ಳೆ ರೂಪ, ಅದಕ್ಕೆ ರೂಪದ ಅಹಂಕಾರ ಇಲ್ಲ. ನಂತರ ವಿಶೇಷವಾಗಿ ಜನ್ಮಾದ್ಯಹಿ, ನಾ ಇಂಥವರ ಮಗ ಅಂತ ಅಹಂಕಾರ ಇಲ್ಲ. ನೋದ್ವಿಗ್ನ ಚಿತ್ತ ವ್ಯಸನೇ ಸುನಿಸ್ಪೃಹ, ಉದ್ವಿಗ್ನತ ಟೆನ್ಷನ್ ಅಂಬೋದು ಅವ್ರಿಗೆ ಇಲ್ವೇ ಇಲ್ಲ. ಯಾಕಿಲ್ಲ? ನಮಗಿದೆ ಯಾಕೆ ಅಂತ ಹೇಳಿದರೆ, ದೇವರು ಸದಾ ರಕ್ಷಕನಾಗಿದ್ದಾನೆ ಎಂಬ ಎಚ್ಚರ ಅವನಿಗಿದೆ. ಆದ್ದರಿಂದ ಅವರಿಗೆ ಉದ್ವಿಗ್ನತ ಟೆನ್ಷನ್ ಇಲ್ಲ. ನಮಗೆ ದೇವರನ್ನು ಮರೆತಿರ್ತೀವಿ, ನಾವೇ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋರು ಅಂತ ನಮ್ಮ ಭಾವನೆ ಇರುತ್ತೆ. ಆದ ಕಾರಣ ಹೇಗೆ ರಕ್ಷಣೆ ಮಾಡಿಕೊಳ್ಳಿ, ಹೇಗೆ ಮಾಡಲಿ ಅಂತ ತಲೆಯಲ್ಲಿ ತುಂಬ ಬಿಸಿ ಆಗ್ತಾರೆ. ನೋದ್ವಿಗ್ನ ಚಿತ್ತ ವ್ಯಸನೇ ಸುನಿಸ್ಪೃಹ, ವ್ಯಸನಗಳು ಇವರನ್ನು ಏನು ಮಾಡಲಿಕ್ಕಾಗ್ತಾ ಇಲ್ಲ, ಅದರಲ್ಲಿ ಸ್ಪೃಹ ಇಲ್ಲ ಇವರಿಗೆ. ಯಾಕೆ ಅಂತ ಹೇಳಿದರೆ, ಇವರಿಗೆ ಸುಖ ಬರಬೇಕಾದ ಕಡೆಯಿಂದ ಬರ್ತಾ ಇದೆ, ಭಗವಂತನ ಕಡೆಯಿಂದ ಬರ್ತಾ ಇದೆ ಎಂಬ ಎಚ್ಚರ ಇದ್ದು ಆ ಭಗವಂತನ ಕಡೆ ಮನಸ್ಸು ಹೋಗಿಬಿಟ್ಟಿದೆ. ಆದ್ದರಿಂದ ಮಿಕ್ಕ ಕಡೆ ಸುಖ ಬರಲ್ಲ ಎಂಬುದು ಚೆನ್ನಾಗಿ ಗೊತ್ತಾಗಿದೆ. ಆದ್ದರಿಂದ ಮನಸ್ಸು ಆ ಕಡೆ ಹೋಗ್ತಾನೇ ಇಲ್ಲ. ವ್ಯಸನೇಶು ನಿಸ್ಪೃಹ ಶ್ರುತೇಷು ದೃಷ್ಟೇಶು ಗುಣೇಶು ಅವಸ್ತು ದೃಕ್. ಈ ವ್ಯಸನೇಶು ನಿಸ್ಪೃಹ ಅಂತ ಹೇಳಿದಾಗ, ವ್ಯಸನೇಶು ಅಂದರೆ ನೋಡಿ, ಚಿಕ್ಕ ದೃಷ್ಟಾಂತ ಕೊಡಬೇಕಾದ್ರೆ, ಭೋಜನ, ಭೋಜನದಲ್ಲಿ ಅಲ್ಲಿ ಕೂತವರಿಗೆಲ್ಲ ಪಾಯಸ ಇಷ್ಟ ಆಯಿತು. ಎಷ್ಟು ಅಂದರೆ ಪ್ರಾಣ ಆಗಿಬಿಡುತ್ತೋ ಆ ಪಾಯಸ ಅಂದರೆ ಅಷ್ಟು ಒದ್ದಾಡ್ತಿದ್ದಾರೆ. ಇನ್ನೊಬ್ಬರಿಗೆ ಅದು ಕಂಡ್ರೆ ಆಗ್ತಾ ಇಲ್ಲ, ಅದು ಬೇಡ ಅಂತಲೇ. ಅಂಥವರಿಗೆ ಮಿಕ್ಕವರೆಲ್ಲ ಅದ್ರಕ್ಕೋಸ್ಕರ ಕಾದುಕೊಂಡಿದ್ರು, ಇವರು ಅದ್ರ ಮುಖ ನೋಡಲ್ಲ, ಹೊಟ್ಟೋಗ್ತಾ ಇರ್ತಾರೆ. ಆ ಥರ ಅಲ್ಲಿಂದ ಇವರಿಗೆ ಸುಖ ಸಿಗ್ತಾ ಇಲ್ಲ, ಆದ್ದರಿಂದ ಅದನ್ನು ನೋಡಲ್ಲವೋ. ಹಾಗೆ ಈ ಸುತ್ತಿರತಕ್ಕಂಥ ಏನು ವ್ಯಸನಗಳಿವೆ ಅವೆಲ್ಲವನ್ನು ಕೂಡ ಬಿಟ್ಟಿದ್ದಾರೆ ಅವರು. ಶ್ರುತೇಷು ದೃಷ್ಟೇಶು ಗುಣೇಶು ಅವಸ್ತು ದೃಕ್. ಶ್ರುತೇಷು ದೃಷ್ಟೇಶು ಗುಣೇಶು, ನಮಗೆ ಬೆಳಿಗ್ಗೆದ್ದಾಗಲಿಂದ ಕೇಳೋದಾಗಲಿ ನೋಡೋದಾಗಲಿ, ನಮ್ಮ ಈ ಶರೀರವೇ ರಥ. ಈ ರಥಕ್ಕೆ ಕುದುರೆಗಳು ಯಾವುದು ಅಂದರೆ, ಎರಡು ಕಣ್ಣು ಎರಡು ಕಿವಿ ಕುದುರೆಗಳು. ಇದು ಎಲ್ಲಿ ಕರ್ಕೊಂಡು ಹೋಗುತ್ತೋ ಈ ಶರೀರ ರಥ ಅಲ್ಲಿ ಹೋಗ್ತಾ ಇರುತ್ತೆ. ಮತ್ತೆ ನಾವು ಕಣ್ಣಿನ ಮೂಲಕ ನೋಡೋದು ಯಾವುದನ್ನ, ಕಿವಿಯ ಮೂಲಕ ಕೇಳೋದು ಯಾವುದನ್ನ ಅಂತ ಪ್ರಶ್ನೆ ಬರ್ತಾ ಇದೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ಇಡೀ ಜಗತ್ತೆಲ್ಲವೂ ಕೂಡ ಮೂರು ಗುಣಗಳಿಂದ ತಯಾರಾಗಿದೆ. ಇಡೀ ಜಗತ್ತೆಲ್ಲ ಮೂರು ಗುಣದಿಂದ ತಯಾರಾಗಿದೆ. ಅಲ್ಲ, ಮೂರು ಗುಣ ಅಂದರೆ ಸ್ವಭಾವ, ಸ್ವಭಾವದಿಂದ ಪದಾರ್ಥ ತಯಾರಾಗುತ್ತ ಅಂದರೆ, ಗುಣ ಅಂದರೆ ಸ್ವಭಾವ ಅಲ್ಲ, ಇಟ್ಸ್ ಎ ಮೆಟೀರಿಯಲ್. ಸತ್ವಗುಣ ಅಂಬೋದು ಮೆಟೀರಿಯಲ್, ರಜೋಗುಣ ಅಂಬೋದು ಮೆಟೀರಿಯಲ್, ತಮೋಗುಣ ಅಂಬೋದು ಮೆಟೀರಿಯಲ್, ಮೈನ್ಯೂಟ್ ಪಾರ್ಟಿಕಲ್ಸ್, ಸೂಕ್ಷ್ಮ ರೂಪದ ಗಿಡ, ಅವು ಎಕ್ಸ್ಪ್ಯಾಂಡ್ ಆಗಿ ಈ ಜಗತ್ತಾಗಿದ್ದು ಒಟ್ಟಾರೆ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಮೂರು ಗುಣದ್ದೇ, ಮೂರು ಗುಣ 24 ತತ್ವದಿಂದ ತಯಾರಾದದ್ದೇ ಈ ಜಗತ್ತು. ಈ ಜಗತ್ತೇ ನಮಗೆ ಕಾಣಿಸುತ್ತೆ, ಮೂರು ಗುಣಗಳೇ ಕಾಣಿಸುತ್ತೆ, ಮೂರು ಗುಣಗಳ ಕುರಿತೇ ಕೇಳುತ್ತೀವಿ. ಹೌದಾ? ಶ್ರುತೇಷು ಕೇಳಿದ್ದು, ಶ್ರುತೇಷು ಗುಣೇಷು, ದೃಷ್ಟೇಷು ಗುಣೇಷು, ಕಣ್ಣಿನಿಂದ ನೋಡಿದ ವಿಶೇಷವಾದ ಮೂರು ಗುಣಗಳ ಸಂಬಂಧಪಟ್ಟ ಪದಾರ್ಥಗಳು, ವ್ಯಕ್ತಿಗಳು, ಕಿವಿಯಿಂದ ಕೇಳಿದ ಮೂರು ಗುಣಗಳಿಗೆ ಸಂಬಂಧಪಟ್ಟ ಪದಾರ್ಥಗಳು, ವ್ಯಕ್ತಿಗಳು, ಅದರ ಕುರಿತು ಕೇಳಿ ಅದರ ಕುರಿತು ನೋಡಿ ಏನು ವಿಶೇಷವಾದ್ದು ನಾವು ವ್ಯವಹಾರ ಮಾಡ್ತೀವಿ. ಹೇಳ್ತಾರೆ ಶ್ರುತೇಷು ದೃಷ್ಟೇಷು ಗುಣೇಷು, ಇದರಲ್ಲಿ ನಮ್ಮ ದೃಷ್ಟಿಯಲ್ಲಿರುತ್ತೆ. ನಾವು ಪದಾರ್ಥಗಳ ಕುರಿತು ಕೇಳ್ತೀವಿ, ಪದಾರ್ಥಗಳ ಕುರಿತು ನೋಡ್ತೀವಿ, ವ್ಯಕ್ತಿಗಳ ಕುರಿತು ಕೇಳ್ತೀವಿ, ವ್ಯಕ್ತಿಗಳ ಕುರಿತು ನೋಡ್ತೀವಿ. ಆ ನೋಡಿದರೂ ನಮ್ಮ ನೋಟ ಪದಾರ್ಥ ವ್ಯಕ್ತಿಗಳತ್ರ ಮಾತ್ರ ಇರುತ್ತೆ, ಅದರ ಒಳಗೆ ಹೋಗಲ್ಲ. ಅದರ ಒಳಗೆ ಭಗವಂತ ಇದ್ದಾನೆ. ಅವೆಲ್ಲ ವಸ್ತುಗಳು, ಅವೆಲ್ಲ ವಸ್ತುಗಳು. ಆ ವಸ್ತುವಿನಲ್ಲಿ ಇನ್ನೊಬ್ಬನಿದ್ದಾನೆ ಭಗವಂತ, ಅವನನ್ನು ಅವಸ್ತು ಅಂತ ಹೇಳ್ತಾರೆ. ವಸ್ತು ಅಲ್ಲದವ ಅಂದರೆ ವಸ್ತುವಿನೊಳಗೆ ಇರ್ತಾನೆ, ವಸ್ತು ಅಂತ ಕರೆಸಿಕೊಂಡಿರ್ತಾನೆ, ಆದರೆ ವಸ್ತು ಅಲ್ಲ ಅವನು. ಈ ವಸ್ತುಗಳಂತೆ ಅಲ್ಲ ಅವಸ್ತು, ವಸ್ತುವಿನಿಂದ ಭಿನ್ನನಾದವ. ಅವನ ಕಡೆ ದೃಷ್ಟಿ ಇಟ್ಟಿದ್ದಾರಂತೆ ನಮ್ಮ ನಮ್ಮ ಪ್ರಹ್ಲಾದರಾಜ, ಶ್ರೀಪಾದರಾಜರು ಹಾಗೆ. ಹಾಂ, ಹಾಗಾದರೆ ಪ್ರಹ್ಲಾದರಾಜರ ದೃಷ್ಟಿ ಎಲ್ಲಿದೆ ಅಂದರೆ ಪದಾರ್ಥಗಳನ್ನು ನೋಡಿದಾಗ ಪದಾರ್ಥದ ಮೇಲೆ ಅವರ ದೃಷ್ಟಿ ಇಲ್ಲ, ಪದಾರ್ಥದೊಳಗಿರತಕ್ಕ ದೇವರಲ್ಲಿ ದೃಷ್ಟಿ. ಹಾಗೆ ವ್ಯಕ್ತಿಗಳನ್ನು ನೋಡಿದಾಗ ವ್ಯಕ್ತಿಗಳಲ್ಲಿರುವ ದೇವರಲ್ಲಿ ದೃಷ್ಟಿ ಇದೆ ಅವರಿಗೆ. ಇದನ್ನೇ ಮೊದಲು ಹೇಳಿದ್ದು, ಎಲ್ಲೆಲ್ಲಿ ನಾವು ಏನು ಕಂಡರೂ ಅಲ್ಲಿ ದೇವರನ್ನು, ಒಳಗೆ ದೇವರನ್ನು ನೋಡುವ ಅಭ್ಯಾಸ ನಾವು ಮಾಡಿಕೊಳ್ಳಬೇಕು. ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಶ್ರುತೇಷು ದೃಷ್ಟೇಷು ಗುಣೇಷು ಅವಸ್ತು ದೃಕ್. ಇನ್ನ ಇದರಿಂದಲೇನೆ ಅವರೇನಾಗಿದ್ದಾರೆ ವಿಶೇಷವಾಗಿ ಅಂದರೆ ವ್ಯಸನೇಷು ನಿಸ್ಪೃಹ, ಎಲ್ಲ ಕಡೆ ಭಗವಂತನ ಸ್ಮರಣೆ ಬರ್ತಾ ಇದೆ ಅವರಿಗೆ, ಅದರಿಂದ ಸುಖ ಬರ್ತಾ ಇದೆ. ಆ ಸುಖದಿಂದಾಗಿ ಬೇರೊಂದು ಸುಖಕ್ಕೆ ಹೋಗ್ತಾ ಇಲ್ಲ. ಆದ್ದರಿಂದಲೇನೆ ಬೇರೊಂದು ಸುಖಕ್ಕೆ ಹೋಗಿದ್ದರೆ ಆ ಪದಾರ್ಥಗಳು ಸಿಗುತ್ತೋ ಇಲ್ಲೋ ಅಂತ ಟೆನ್ಷನ್ ಆಗ್ತಿತ್ತು, ಅಥವಾ ಸಿಕ್ಕಿದ್ದು ಹೊರಟು ಹೋಗುತ್ತೇನೋ ಅಂತ ಚಿಂತೆ ಆಗ್ತಿತ್ತು. ಇವಾಗ ಅದರ ಸಂಬಂಧವೇ ಕಳ್ಕೊಂಡದ್ರಿಂದ ಅದು ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ, ಆದ್ದರಿಂದ ಅವರಿಗೆ ಉದ್ವಿಗ್ನತೆ ಇಲ್ಲ, ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಷನ್. ನಂತರ ಹೇಳ್ತಾರೆ ದಾಂತೇಂದ್ರಿಯ ಪ್ರಾಣ ಶರೀರಧಿ ಸದಾ, ಇಂದ್ರಿಯಗಳನ್ನು, ಪ್ರಾಣವನ್ನು, ಶರೀರವನ್ನು, ಮನಸ್ಸನ್ನು ನಿಗ್ರಹ ಮಾಡಿದ್ದಾರೆ. ದಾಂತ ಇಂದ್ರಿಯ ಪ್ರಾಣ ಶರೀರಧೀಹಿ, ಅಂದರೆ ಏನಿದು ಅಂದರೆ ಎಲ್ಲವೂ ದೇವರ ಕಡೆ ಹೋಗ್ತಾ ಇದೆ, ಮನಸ್ಸು ದೇವರ ಕಡೆ ಹೋಗ್ತಾ ಇದೆ. ಅದಕ್ಕಂದ್ರು ಪ್ರಾಣವನ್ನು ನಿಯಮನ ಮಾಡುವುದು ಅಂದರೆ ಏನು ಅಂದರೆ ವಿಶೇಷವಾಗಿ ಪ್ರಾಣಾಯಾಮಾದಿಗಳನ್ನು ಮಾಡ್ತಾ ಇದ್ದಾರೆ, ಪ್ರಾಣವನ್ನು ನಿಯಮನ ಮಾಡಿದ್ದಾರೆ. ನಂತರ ಶರೀರವನ್ನು ಹತೋಟಿಯಲ್ಲಿಟ್ಕೊಂಡಿದ್ದಾರೆ, ಬುದ್ಧಿಯನ್ನು ಹತೋಟಿಯಲ್ಲಿಟ್ಕೊಂಡಿದ್ದಾರೆ, ಇಂದ್ರಿಯಗಳೆಲ್ಲ ದೇವರ ಕಡೆಯೇ ಎಲ್ಲವೂ ಅಂತರ್ಮುಖವಾಗಿವೆ. ಪ್ರಶಾಂತ ಕಾಮ, ಕಾಮನೆ ಎಲ್ಲ ಶಾಂತ ಆಗಿಬಿಟ್ಟಿದೆ. ಅಂದರೆ ಕಾಮನೆ ಇವರನ್ನ ಉದ್ವೇಗಗೊಳಿಸ್ತಾ ಇಲ್ಲ, ಶಾಂತ ಆಗೋಬಿಟ್ಟಿದೆ. ಪ್ರಶಾಂತ ಕಾಮೋ ರಹಿತಾಸುರೋಸುರ. ಪ್ರಶಾಂತ ಕಾಮ ಎಂಬುದರಲ್ಲಿ ಎರಡರ್ಥ ಇದೆ. ಏನು? ಇವರ ಕಾಮನೆಗಳು ಶಾಂತ, ಅಂದರೆ ಇನ್ಯಾವ ಕಾಮನೆಗಳು ಹೇಳ್ತಾ ಇಲ್ಲ ಇವರಲ್ಲಿ ಯಾರ ಬಗ್ಗೆ, ಒಂದರ್ಥ. ಇನ್ನು ಯಾಕೆ ಹೇಳ್ತಾ ಇಲ್ಲ ಇವರಿಗೆ ಬೇರೆ ಕಾಮನೆಗಳು ಅಂದರೆ ಪ್ರಶಾಂತನನ್ನು ಕಾಮಿಸ್ತಾ ಇದ್ದಾರೆ ಇವರು. ಪ್ರಶಾಂತ ಯಾರು? ಭಗವಂತ. ಪ್ರಶಾಂತ ಕಾಮ ಪ್ರಕರ್ಷೇಣ, ಪ್ರಕೃಷ್ಟವಾಗಿ ಶಾಂತ ಯಾರು ಅಂದರೆ ಭಗವಂತ, ಅವನನ್ನೇ ವಿಶೇಷವಾಗಿ ಬಯಸ್ತಾ ಇದ್ದಾರೆ. ಆದ್ದರಿಂದ ಇವರಿಗೆ ಬೇರೆ ಬಯಕೆಗಳೆಲ್ಲ ಒಂದೇ ಪ್ರಶ್ನೆ ಅಲ್ಲೇ ಉತ್ತರ, ಅದೇ ಶಬ್ದದಲ್ಲಿ ಉತ್ತರ. ಇವರಿಗೆ ಕಾಮನೆಗಳೆಲ್ಲ ಶಾಂತ ಆಗಿವೆ ಯಾಕೆ ಅಂತ ಅಲ್ಲೇ ಪ್ರಶ್ನೆ, ಅಲ್ಲೇ ಉತ್ತರ. ಪ್ರಶಾಂತನಾದ ಭಗವಂತನನ್ನು ಕಾಮಿಸೋದರಿಂದ ಇವರಿಗೆ ಬೇರೆ ಕಾಮನೆಗಳು ಹೋಗಿಬಿಟ್ಟಿವೆ. ರಹಿತಾಸುರೋ ಅಸುರ, ಇವರನ್ನ ಅಸುರ ಅಂತ ಕರೀತಾರೆ. ಅಸುರ ಕುಲದಲ್ಲಿ ಹುಟ್ಟಿದ್ದಕ್ಕೆ ಇವರನ್ನ ಅಸುರ ಅಂತ ಕರೀತಾರೆ. ಆದರೆ ಅವರಲ್ಲಿ ರಹಿತ ಆಸುರ ಅಂದರೆ ಆಸುರಿ ಭಾವ ಇಲ್ಲ, ಅವರಲ್ಲಿ ದೈವೀ ಭಾವನೆ ಇದೆ. ದೇವತೆಗಳೇ ಬಂದಿದ್ದಾರೆ, ಅಸುರ ಕುಲದಲ್ಲಿ ಬಂದರೂ ಸ್ವಭಾವಕ್ಕೆ ತಕ್ಕಂತೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಭಗವಂತನ ಚಿಂತನಾದಿಗಳು, ಶರಣಾದಿಗಳು, ಶರಣಾಗತರಾಗಿದ್ದಾರೆ. ಯಸ್ಮಿನ್ ಮಹಾಗುಣಃ ರಾಜನ್ ಗೃಹ್ಯಂತೆ ಕವಿಭಿರ್ಮುಹು ನತೇಧುನಾ ಪಿಹೀಯಂತೆ ಯಥಾ ಭಗವತೀಶ್ವರೇ. ಜ್ಞಾನಿಗಳಾದವರು ಇವರಲ್ಲಿ ಯಾವ ಯಾವ ದೊಡ್ಡ 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 ಗುಣಗಳನ್ನು ವಿಶೇಷವಾಗಿ ಗ್ರಹಣ ಮಾಡಿ ಕೀರ್ತನೆ ಮಾಡುತ್ತಾರೋ ಆ ಗುಣಗಳು, ನಮ್ಮಲ್ಲಿ ಗುಣಗಳಿವೆ, ಒಂದೊಂದು ಎರಡೆರಡು ಎಷ್ಟೆಷ್ಟು ಗುಣಗಳಿರ್ಬೋದು, ಒಳ್ಳೆ ಗುಣಗಳೇ ಇರ್ಬೋದು, ಅದಕ್ಕೆ ಕನ್ಸಿಸ್ಟೆನ್ಸಿ ಇರಲ್ಲ, ಕಾನ್ಸ್ಟೆಂಟ್ ಆಗಿರಲ್ಲ. ಇವತ್ತು ಈ ಗುಣ ಜಾಸ್ತಿ ಇದ್ದರೆ ನಾಳೆ ಬಿದ್ದು ಹೋಗುತ್ತೆ, ಬಿದ್ದು ಹೋಗುತ್ತೆ. ಒಬ್ಬ ವ್ಯಕ್ತಿಯ ಮೇಲೆ ದಯೆಯಿಂದ ಅವರನ್ನು ಹತ್ತಿರ ಕರೆದಿರ್ತೀವಿ, ಒಂದು ವೇಳೆ ಮಾರನೇ ದಿನ ಅಷ್ಟು ದಯೆ ಇರಲ್ಲ, ಆದ್ದರಿಂದ ನಿರ್ದಯವಾಗಿ ಹೊರಟು ಹೋಗ್ತಾ ಇರ್ತೀವಿ. ಇದು ಮನುಷ್ಯರಲ್ಲಿ ಸಾಮಾನ್ಯ. ಈ ಗುಣಗಳೇನಿವೆ, ಈ ಗುಣಗಳು ಯಾವಾಗೂ ಕಾನ್ಸ್ಟೆಂಟ್ ಆಗಿರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಇವರಲ್ಲಿ ಹಾಗಲ್ಲ, ಸದಾಕಾಲ. ನತೇ ಅಧುನಾಪಿ ಹೀಯಂತೆ ಯಥಾ ಭಗವತೀಶ್ವರೇ, ದೇವರಲ್ಲಿ ಗುಣಗಳು ಹೇಗೆ ಬಿಟ್ಟು ಹೋಗ್ತಾ ಇಲ್ಲವೋ ಇವರಲ್ಲೂ ಅಷ್ಟೇ. ಅಂದರೆ ದೇವರು ಹೋಲಿಕ್ಕೆ ಕೊಟ್ರ ನೀವು ಅಂದರೆ ಹಾಗಲ್ಲ. ಬಿಂಬದಂತೆ ಪ್ರತಿಬಿಂಬ ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಬಿಂಬದಂತೆ ಅಂದರೆ ಕೆಲವು ವಿಷಯಗಳಲ್ಲಿ ಸಾದೃಶ್ಯ ಇರಬಹುದು, ಅವರೇ ಇವರು, ಅದೇ ಥರ ಇವರು ಅಂತಲ್ಲ, ಆ ಹೋಲಿಕೆ ಇದೆ ಅಂತ. ಯಥಾ ಭಗವತಿ ಈಶ್ವರೇ ನ ಹಿಗ್ಮಾ ಗುಣಾಹನ ಹೀಯಂತೆ ತಥಾ, ದೇವರಲ್ಲಿ ಹೇಗೆ ಮಹಾಗುಣಗಳು ಬಿಟ್ಟು ಹೋಗಲ್ಲವೋ ದೇವರನ್ನು, ಅದೇ ಥರ ಇವರಲ್ಲೂ ಹಾಗೆ ಇದೆ. ಯಂ ಸಾಧುಗಾಥ ಸದಸಿ ರಿಪವೋಪಿ ನೃಸುರಾನ್ ನೃಪ ಪ್ರತಿಮಾನಂ ಪ್ರಕರುವಂತೆ ಕೆಮು ತಾನೇ ಭವದೃಶಾಹ ಹೇಳ್ತಾರೆ. ಅವಾಗ ನಾರದರು ಹೇಳಿದ್ದಕ್ಕೆ ಧರ್ಮರಾಜಾದಿಗಳೆಲ್ಲ ಅಪ್ಪ ಹೇಗಿದ್ದಾರೆ, ಅಯ್ಯ ನೀನು ಹೊಗಳೋದೇನಯ್ಯ, ಅಸುರರ ಶತ್ರುಗಳಾಗಿರತಕ್ಕಂಥ ದೇವತೆಗಳು, ದೇವತೆಗಳು ತಮ್ಮ ತಮ್ಮ ಸದಸಿ ತಮ್ಮ ತಮ್ಮ ಸಭೆಗಳಲ್ಲಿ ಪ್ರಹ್ಲಾದರಾಜರನ್ನು ಹೊಗಳತಾರೆ ಅಂತ ಆದರೆ ಅವರು ಎಂಥ ಭಗವದ್ಭಕ್ತರಾಗಿರಬೇಕು. ಗುಣೈರಳಮಸಂಖ್ಯೇಯೈಹಿ ಮಾಹಾತ್ಮ್ಯಂ ತಸ್ಯ ಸೂಚ್ಯತೆ ವಾಸುದೇವೇ ಭಗವತಿ ಯಸ್ಯ ನೈಸರ್ಗಿಕೀರತಿ ಹೇಳ್ತಾರೆ. ಆ ಹುಡುಗನಿಗೆ ಎಷ್ಟು ಮಾಹಾತ್ಮ್ಯ ಇದೆ ಅಂದರೆ ಗುಣೈಹಿ ಅಲಂ ಅಸಂಖ್ಯೇಯೈಹಿ, ಎಣಿಸಲಿಕ್ಕೆ ಸಾಧ್ಯವಿಲ್ಲಪ್ಪ ಅಂಥ ಗುಣಗಳಿವೆ. ಅಲಂ ಅಸಂಖ್ಯೇಯೈಹಿ ಅಂದರೆ ಪೂರ್ಣವಾಗಿ ಎಣಿಸಲಿಕ್ಕೆ ಬರುವುದೇ ಇಲ್ಲ, ಅಷ್ಟು ಗುಣಗಳಿವೆ ಪ್ರಹ್ಲಾದರಾಜರಲ್ಲಿ. ಅದರಿಂದ ಅವರ ಮಾಹಾತ್ಮ್ಯ ಗೊತ್ತಾಗುತ್ತೆ. ಯಾರಿಗಾದರೆ ಭಗವಂತನಲ್ಲಿ ನ ಸ್ವಭಾವ ಸಿದ್ಧವಾದ ರತಿ ಇದೆಯೋ ಅಂಥವರಯ್ಯ ಪ್ರಹ್ಲಾದರಾಜರು. ನೋಡಿ ಅಂದರೆ ಪ್ರಹ್ಲಾದರಾಜರು ಯದ್ಯಪಿ ನಾರದರಿಗಿಂತ ಬಹಳ ಕಡಿಮೆ ಕಡಿಮೆ ಕಕ್ಷಾದವರು, ಆದರೆ ನಾರದರೇ ಮೈಮರೆತು ಹೊಗಳತಾ ಇದ್ದಾರೆ ಅಂದರೆ ಅಲ್ಲೇನು ವಿಶೇಷ ಅಂದರೆ ಪ್ರಹ್ಲಾದರಾಜರಲ್ಲಿ ವಾಯುದೇವರ, ಶೇಷದೇವರ, ಇಂದ್ರದೇವರ ಆವೇಶ, ಸ್ವಯಂ ಪ್ರಹ್ಲಾದರಾಜರು ಮಹಾನುಭಾವರಾಗಿರೋದು ಇವೆಲ್ಲವೂ ಸೇರಿಕೊಂಡದ್ದರಿಂದ ಇಷ್ಟು ವಿಶೇಷ ಅಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ. ನ್ಯಸ್ತ ಕ್ರೀಡನಕಃ ಬಾಲ ಜಡವತ್ ತನ್ಮನಸ್ಸದಾ ಕೃಷ್ಣಗ್ರಹ ಗೃಹೀತಾತ್ಮ ನವೇದ ಜಗದೀದೃಶಂ. ನ್ಯಸ್ತ ಕ್ರೀಡನಕಃ ಬಾಲ ಅಂದರೆ ಆ ವಯಸ್ಸೆಂಥ ಅದು ಹುಡುಗ ಆಟಿಕ ಆಟ ಆಡುವಂಥ ವಯಸ್ಸು. ಅಂಥ ವಯಸ್ಸಿನಲ್ಲಿ ಆಟದ ಸಾಮಾನು ಬಿಟ್ಟುಬಿಟ್ಟಿದ್ದಾನೆ. ಯಾವ ವಯಸ್ಸಿನಲ್ಲಿ ಯಾವುದು ಪ್ರಾಣಕ್ಕಿಂತ ಹೆಚ್ಚು ಇಷ್ಟವೋ ಅಂಥ ವಯಸ್ಸಿನಲ್ಲಿ ಅದನ್ನು ಬಿಡೋದು ಎಂಬುದು ಬಹಳ ದೊಡ್ಡ ವಿಚಾರ, ಬಹಳ ದೊಡ್ಡ ವಿಚಾರ. ಚಿಕ್ಕ ಹುಡುಗರು ಸರಿ, ದೊಡ್ಡವರಾದ ಮೇಲೆ ಏನೇನು ಹಿಡ್ಕೊಂಡಿರ್ತಾರೆ, ಸಂಸಾರದಲ್ಲಿ ಬಿದ್ದಿರ್ತೀವಿ. ಹೌದು, ದುಡ್ಡಿಗಾಗಿ ಒದ್ದಾಟ, ಎಲ್ಲದಕ್ಕಾಗಿ ಒದ್ದಾಟ. ಅದನ್ನು ಬಿಟ್ಟಿರಪ್ಪ ಅಂದರೆ ಸಾಧ್ಯ ಇಲ್ಲ ಅಂತ ನಾವು ಡಿಕ್ಲೇರೇ ಮಾಡಿಬಿಡ್ತೀವಲ್ಲ ಅಂತ ಹೇಳ್ತಾರೆ. ಹುಡುಗರಿಗೆ ಆಟದ ವಸ್ತು ಅಂದರೆ ಅಷ್ಟು ಪ್ರಾಣ, ಅದನ್ನು ಅದರ ಕಡೆ ನೋಡ್ತಾನೇ ಇಲ್ಲ. ನ್ಯಸ್ತ ಕ್ರೀಡನಕಃ. ಸರಿ, ಆಟ ಸಾಮಾನು ಬಿಟ್ಟಿದ್ದಾರೆ ಅಂದ್ರೆ ದೊಡ್ಡವರೇನೋ ಪಾಪ ಅಂದರೆ ಇಲ್ಲ, ಬಾಲಹ, ಚಿಕ್ಕ ಹುಡುಗ. ಇನ್ನು ಹೇಗಿದ್ದಾರೆ? ಆ ಒಂದು ಚಿತ್ರಣೆ ಕೊಡ್ತಾ ಬರ್ತಾ ಇದ್ದಾರೆ. ದೊಡ್ಡ ಭವನ ಹಿರಣ್ಯಕಶಿಪುವಿನದ್ದು, ಅದರಲ್ಲಿ ಈ ಚಿಕ್ಕ ಹುಡುಗ, 5-6 ವರ್ಷದ ಹುಡುಗ, ಜಡವತ್ತನ್ಮನಸ್ಸದಾ. ಜಡ ಅಂದರೆ ಏನು, ಹುಚ್ಚು ಹಿಡಿದವನಂತೆ ಒಂದು ಕಡೆ ಕೂತಿರ್ತಾರೆ. ಯಾವಾಗಲೂ ದೇವರಲ್ಲೇ ಮನಸ್ಸಿಟ್ಟಿರ್ತಾರೆ, ದೇವರಲ್ಲೇ ಮನಸ್ಸಿಟ್ಟಿರ್ತಾರೆ. ಜಡವತ್ತನ್ಮನಸ್ಸದಾ. ಇನ್ನು ಹೇಗಿದ್ದಾರೆ? ಕೃಷ್ಣ ಗ್ರಹ ಗೃಹೀತಾತ್ಮ ನ ವೇದ ಜಗದೀದೃಶಂ. ಕೃಷ್ಣ ಗ್ರಹ ಗೃಹೀತಾತ್ಮ, ಭೂತ ಸೋಕಿದ ಮಾನವನಂತೆ ಇದ್ದಾರೆ, ಪಿಶಾಚಿ ಹಿಡಿದವರಂತೆ ಇದ್ದಾರೆ ಅಂದರು. ಅಂದರು ಯಾವ ಪಿಶಾಚಿ ಅಂದರೆ ಕೃಷ್ಣ ಗ್ರಹ ಅಂದರು. ಅಂದರೆ ಇಲ್ಲಿ ಗ್ರಹ ಅಂದರೆ ಹಾಗಲ್ಲ, ಗ್ರಹ ಅಂತ ಹೇಳಿದರೆ ಜ್ಞಾನ, ಗ್ರಹ ಶಬ್ದ ಜ್ಞಾನ, ಜ್ಞಾನವಾಚಿ. ಭಗವಂತನ ಜ್ಞಾನದಿಂದ ಅವರ ಬುದ್ಧಿ ಸೆಳೆತಕ್ಕೆ ಒಳಗಾಗಿದೆ, ಅಂದರೆ ಆ ಬುದ್ಧಿಯನ್ನು ದೇವರ ಜ್ಞಾನ ಸೆಳೆದು ಬಿಟ್ಟಿದೆ. ಕೃಷ್ಣ ಗ್ರಹ ಗೃಹೀತಾತ್ಮ, ಸದಾ ದೇವರ ಎಚ್ಚರವೇ ಬರ್ತಾ ಇದೆ ಅವರಿಗೆ. ನವೇದ ಜಗದೀದೃಶಂ, ಈ ಜಗತ್ತನ್ನು ನೋಡುತ್ತಾ ಇದ್ರೂ ಅವರಿಗೆ ಜಗತ್ತು ಕಾಣತಾ ಇಲ್ಲ. ಇದು ಸರಿಯಲ್ಲ. ಯಾಕೆ? ಯಾವುದನ್ನು ನೋಡ್ತೀವೋ ಅದು ಕಾಣಿಸುತ್ತೆ, ಅದು ಕಾಣಿಸದೆ ಹೋಗೋದು ಹೇಗೆ? ಎದುರಿಗೆ ಯಾರನ್ನು ನೋಡ್ತೀವಿ ನಾವು? ಪದಾರ್ಥ, ವ್ಯಕ್ತಿಗಳು ನೋಡುತ್ತಾ ಇರ್ತೀವಿ, ಅದೇ ನಮಗೆ ಕಾಣಿಸ್ತಾ ಇಲ್ಲ ಅಂದರೆ ಹೇಗೆ ಸಾಧ್ಯ? ಹಾಂ, ನಮಗೆ ಬೇಕಾದ ದೃಷ್ಟಾಂತ ಸರಿಯಾದ್ದು ಹೇಗೆ ಅಂದರೆ, ಕನ್ನಡಿ ಎದುರಿಗೆ ನಾವು ನಿಂತಿರ್ತೀವಿ, ಕನ್ನಡಿಯಲ್ಲಿ ಮುಖ ನೋಡ್ತಾ ಇರ್ತೀವಿ. ಸಾಮಾನ್ಯ ನೋಡಿ, ಅವಸರ ಅವಸರದಲ್ಲಿ ಬರ್ತಾ ಇರ್ತಾರೆ, ಕನ್ನಡಿ ಮುಂದೆ ನಿಲ್ತಾ ಇರ್ತಾರೆ, ನೋಡಿಕೊಂಡು ಆ ಬಾಚಿಕೊಳ್ಳೋದು, ನೋಡೋದು ಇಲ್ಲ ಮಾಡಿಕೊಂಡು ಸರಿ 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 ಓಡೋಗ್ತಾ ಇರ್ತಾರೆ. ಅವರ ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ? ಯದ್ಯಪಿ ಅವ್ರ ಕಣ್ಣಿಗೆ ಕನ್ನಡಿ ಕಾಣಿಸ್ತಾನೆ ಇರುತ್ತೆ, ಕನ್ನಡಿ ಕಾಣಿಸಲ್ವಾ? ಕನ್ನಡಿ ಕಾಣಿಸ್ತಾನೆ ಇರುತ್ತೆ, ಬಟ್ ಮೆಂಟಲ್ ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ? ಕನ್ನಡಿ ಮೇಲೆ ಇರೋದೇ ಇಲ್ಲ. ಅವರು ಎಷ್ಟು ಬಂದರೂ ಆ ಮುಖದ ಮೇಲೆ ನೋಡ್ಕೊತಾ ಇರ್ತಾರೆ, ಸರಿ 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 ಹೋಗ್ತಾ ಇರ್ತಾರೆ. ಅಲ್ಲಿ ಕನ್ನಡಿ ಒಡೆದಿದ್ರೇನೋ, ತುಂಬ ಧೂಳಿ ಕೂತಿದ್ರೇನೋ, ಆವಾಗ ಕನ್ನಡಿ ಕಡೆ ಗಮನ ಬರುತ್ತೆ. ಯದ್ಯಪಿ ಕನ್ನಡಿ ಕಾಣತಾನೇ ಇರುತ್ತೆ, ಆದರೆ ಕಾನ್ಸಂಟ್ರೇಷನ್ ಕನ್ನಡಿ ಮೇಲಿರಲ್ಲ. ಇದು ತುಂಬ ಸಲ ನೀವು ಅನುಭವಿಸಿರಬಹುದು. ಮೆಂಟಲ್ಲಿ ಎಲ್ಲೋ ಡೈವರ್ಟ್ ಆಗಿರ್ತಾರೆ, ಕಣ್ಣು ಮಾತ್ರ ಎದುರಿಗಿದ್ದವರ ಮೇಲಿರುತ್ತೆ, ಅಲ್ಲೇ ನೋಡ್ತಾ ಇರ್ತಾರೆ. ಯದ್ಯಪಿ ಅವರ ನೋಟ ಅಲ್ಲಿದ್ದರೂ ಮನಸ್ಸು ಆ ನೋಟದ ಮೂಲಕ ಎದುರಿ ವ್ಯಕ್ತಿಯನ್ನು ನೋಡ್ತಾ ಇರಲಿ, ಮನಸ್ಸು ಎಲ್ಲಿಗೋ ಹೋಗ್ಬಿಟ್ಟಿದೆ. ಈಸ್ ಆಬ್ಸೆಂಟ್, ಮೆಂಟಲಿ ಈಸ್ ಆಬ್ಸೆಂಟ್ ಸಮ್ವೇರ್. ಈವನ್ ಇಫ್ ಈಸ್ ಸೀಯಿಂಗ್ ಸಮ್ಥಿಂಗ್, ನಾವು ಅದನ್ನು ನೋಡ್ತಾ ಇದ್ರೂ ಕೂಡ ನಮ್ಮ ತಲೆಯಲ್ಲಿ ಆ ನೋಡಿದ ವಸ್ತುವಿನ ಬಗ್ಗೆ ಆಲೋಚನೆ ಬರ್ತಾ ಇಲ್ಲ, ಬೇರೊಂದರ ಬಗ್ಗೆ ಬರ್ತಾ ಇದೆ. ಮೆಂಟಲಿ ಆಬ್ಸೆಂಟ್ ಆಗಿಬಿಟ್ಟಿದ್ವಿ. ಇಲ್ಲೂ ಅಷ್ಟೇ, ಅವರು ವಿಶೇಷ ಎಲ್ಲೂ ಆಬ್ಸೆಂಟ್ ಆಗಿಲ್ಲ. ಏನು ಎದುರಿಗೆ ಕನ್ನಡಿ ಒಳಗೆ ಪ್ರತಿಬಿಂಬದ ಕಡೆಯೇ ನಮ್ಮ ಗಮನ ಇದ್ದಂತೆ, ಕಾನ್ಸಂಟ್ರೇಷನ್. ಇಲ್ಲಿ ಕನ್ನಡಿಯೇ ಕಾಣಿಸಲ್ಲ ಅಂತ ಹೇಳೋದು ಸಬ್ಜೆಕ್ಟ್ ಅಲ್ಲ, ಕಾಣಿಸುತ್ತೆ, ಜಗತ್ತು ಕಾಣಿಸುತ್ತೆ. ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ ನಮ್ದೆ? ಜಗತ್ತಿನಲ್ಲೇ ನಮಗಿರುತ್ತೆ. ಪ್ರಹ್ಲಾದರಾದರಿಗೆ ಒಳಗಿರೋ ದೇವರ ಮೇಲಿದೆ, ಅದರ ಮೇಲಿಲ್ಲ. ಹೇಗೆ? ಕನ್ನಡಿಯ ಮೇಲೆ ಕನ್ನಡಿ ಕಾಣತಾ ಇದ್ರು, ಕನ್ನಡಿ ಒಳಗೆ ಪ್ರತಿಬಿಂಬ ಕಾಣತಾ ಇದ್ರು, ಕನ್ನಡಿ ಕಾಣತಾ ಇದ್ರು, ಕನ್ನಡಿ ಮೇಲೆ ಗುರಿ ಇಲ್ಲದೆ ಕನ್ನಡಿ ಒಳಗಿರುವ ಪ್ರತಿಬಿಂಬದಲ್ಲೇ ಗುರಿ ಹೇಗಿರುತ್ತೋ ಆ ಥರ ಪ್ರಹ್ಲಾದರಾಜರಿಗಿದೆ. ನವೇದ ಜಗದಿದೃಶಂ, ಈ ಜಗತ್ತು ಅವರಿಗೆ ಕಾಣಿಸ್ತಾ ಇಲ್ಲ, ಎಲ್ಲ ಭಗವದ್ ರೂಪಗಳೇ ಕಾಣಿಸ್ತಾ ಇಲ್ಲ. ಇನ್ನ ಆಸೀನ ಪರ್ಯಟನ್ ಅಶ್ನನ್ ಶಯಾನ ಪ್ರಭಿವನ್ ಬ್ರುವನ್ ನಾನು ಸಂಧದ ಏತಾನಿ ಗೋವಿಂದ ಪರಿರಂಭಿತ. ದೊಡ್ಡ ಮಾತುಗಳು ಹೇಳ್ತಾ ಬರುತ್ತೆ. ಅದಕ್ಕೆ ಸಪ್ತಮಸ್ಕಂದ ಭಾಗವತದಲ್ಲಿ ಮೂರು ಪ್ರಧಾನ ಘಟ್ಟಗಳು, ನಾಲ್ಕು ಅಂತ ಇಟ್ಕೊಳ್ಬಹುದು. ಒಂದು ಹಿರಣ್ಯಕಶಿಪು ಉಪದೇಶ ಕೊಟ್ಟಂತಹ ಘಟ್ಟ, ಎರಡನೆಯದು ಪ್ರಹ್ಲಾದರಾದರ ಗುಣಗಣಗಳನ್ನು ವರ್ಣನೆ ಮಾಡುವ ಘಟ್ಟ, ಮೂರನೆಯದು ವಿಶೇಷವಾಗಿ ಪ್ರಹ್ಲಾದರಾದರೂ ದೈತ್ಯ ಬಾಲಕರಿಗೆ ಉಪದೇಶ ಕೊಟ್ಟಂತಹ ಘಟ್ಟ, ನಾಲ್ಕನೆಯದು ಪ್ರಹ್ಲಾದರಾದರೂ ನರಸಿಂಹದೇವರ ಸ್ತೋತ್ರ ಮಾಡಿದ ಘಟ್ಟ. ಆ ನಾಲ್ಕು ಭಾಗಗಳು ಇದರಲ್ಲಿ ಮೈನ್ ಆಗಿರೋದು. ಅದಕ್ಕೆ ಪ್ರಹ್ಲಾದರಾಜ ವರ್ಣನೆ ನಾರದರ ಬಾಯಿಂದೇ ಅದ್ಭುತವಾಗಿ ಬರ್ತಾ ಇದೆ. ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಆಸೀನಃ ಕೂತಿದ್ರು, ಪರ್ಯಟನ್ ತಿರುಗಾಡ್ತಾ ಇದ್ರು, ಶಯಾನಃ ಮಲ್ಕೊಂಡಿದ್ರು, ಅಶ್ನನ್ ಉಣತಾ ಇದ್ರು, ಪಿಬನ್ ಪ್ರಪಿಬನ್ ಚೆನ್ನಾಗಿ ಕುಡಿತಾ ಇದ್ರು, ಬ್ರುವನ್ ಮಾತಾಡ್ತಾ ಇದ್ರು, ಇವೆಲ್ಲ ನಡೀತಾ ಇದೆ. ಬಟ್ ಮೆಂಟಲ್ ಕಾನ್ಸಂಟ್ರೇಷನ್ ಅಲ್ಲಿಲ್ಲ, ಎಲ್ಲ ಕೆಲಸ ನಡೀತಾ ಇದೆ. ನಾನು ಸಂದದ ಏತಾನಿ ಇದರ ಕಡೆ ಗಮನವೇ ಇಲ್ಲ, ಗೋವಿಂದ ಪರಿರಂಭಿತ, ಮನಸ್ಸು ದೇವರನ್ನ ಆಲಿಂಗನ ಮಾಡಿಕೊಂಡಿದೆ, ದೇವರನ್ನೇ ನೋಡ್ತಾ ಇದ್ದಾನೆ. ಅದರಿಂದ ಇವೆಲ್ಲ ನಡೀತಾ ಇವೆ, ಅಲ್ಲಿ ಗಮನ ಇಲ್ಲ, ದೇವರ ಕಡೆಯೇ ಗಮನವಿದೆ. ಸಾಮಾನ್ಯವಾಗಿ ಗುರುಕುಲ ವಾಸದಲ್ಲಿ ಗುರುಗಳು ಹಿಂದೆ ಪರೀಕ್ಷೆ ಮಾಡ್ತಾ ಇದ್ದಾರೆ, ನಿತ್ಯವೂ ಆ ವಿದ್ಯಾರ್ಥಿಯಾದವನಿಗೆ ಅಡಿಗೆಯಲ್ಲಿ ಚೂರು ಹೆಚ್ಚು ಕಮ್ಮಿ ಮಾಡಿ ಬಡಿಸ್ತಾ ಇದ್ರಂತೆ. ಅವನಿಗೆ ಓದಿನ ಕಡೆಯೇ ಗಮನ ಇರಬೇಕು, ಊಟಕ್ಕೆ ಕೂತಾಗಲು, ಊಟಕ್ಕೆ ಕೂತಾಗಲು ಓದಿನ ಕಡೆ ಗಮನ ಇರ್ತಾ ಇತ್ತು. ಉಪ್ಪು ಹೆಚ್ಚಾದರೂ ಗೊತ್ತಾಗ್ತಿದ್ದಿಲ್ಲ ಅವನಿಗೆ. ಹೀಗಿರ್ತಿತ್ತಂತೆ ವಿದ್ಯಾರ್ಥಿಗಳ ಲಕ್ಷಣ. ಈಗ ನಮ್ದು ಆಗಲ್ಲ, ನಾವು ಇವಾಗ ಈ ಊಟದ ಕಡೆ ಗಮನ ಇರುತ್ತೆ, ವಿದ್ಯೆ ಕಡೆ ಗಮನ ಇರೋಲ್ಲ, ಹೌದಲ್ವೋ? ಅಲ್ಲಿ ಏನು ಉಪ್ಪು ಖಾರ ಏನು ಹೆಚ್ಚು ಕಮ್ಮಿ ಇದ್ರೂ ಅದರ ಕಡೆ ಗಮನ ಇರಲ್ಲ, ಓದು 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 ತಲೆ. ಅವನ ಊಟಕ್ಕೆ ಕೂತದ್ದು ಹೆಸರಿಗಷ್ಟೇ, ಹೊಟ್ಟೆಯಲ್ಲಿ ಹೋಗ್ಬೇಕು ತಿನ್ಬೇಕಷ್ಟೇ ಹೊರತು ಆ ಊಟ ಕೂತಾಗ್ಲೂ ಅದೇ ಚಿಂತೆ, ಅದೇ ಚಿಂತನೆ, ಅದೇ ಚಿಂತನೆ ಇರುತ್ತೆ. ಹೀಗಿರುವಂತಹ ಹುಡುಗ ವಿದ್ಯಾರ್ಥಿ ಯಾವತ್ತಾದರೆ ಅವನು ಅಮ್ಮ ಇವತ್ತು ಯಾಕೋ ಸ್ವಲ್ಪ ಉಪ್ಪು ಜಾಸ್ತಿ ಇದ್ದಂಗಿದೆ ಅಲ್ವಾ ಅಂತಂದು ಕೂಡಲೇ ಹೇಳ್ತಾರಂತೆ, ನೋಡ್ರಿ ಇವನಿಗೆ ಉಪ್ಪು ಗೊತ್ತಾಯಿತು ಅಂತ ಹೇಳಿದ ಕೂಡಲೇ ಗುರುಗಳು ನಿಶ್ಚಯ ಮಾಡ್ತಿದ್ರಂತೆ, ಇವನು ಗುರುಕುಲ ಬಿಡೋ ಕಾಲ ಆಸನ್ನಾಗಿದೆ. ಓದು ಅಂದರೆ ಒಂದ ಓದು ಪೂರ್ಣ ಆಗಿದೆ, ಆದ್ದರಿಂದ ಓದು ಪೂರ್ಣಗೊಳಿಸಿ ಇವನು ಬೇರೆ ಕಡೆ ಮನಸ್ಸು ಬರ್ತಾ ಇದೆ, ಅಥವಾ ಓದು ಕಡೆ ಹೋಗ್ತಾನೆ ಇಲ್ಲ ಇದರ ಕಡೆ ಬರ್ತಾ ಇದೆ ಅಂತ ಎರಡೂ ನಿರ್ಣಯ ಆಗುತ್ತೆ. ಆ ನಿರ್ಣಯ ಆದಾಗ ಅವನ ಕಳಿಸಿಕೊಡ್ತಾರೆ. ಆ ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ನಾನು ಸಂದದ ಏತಾನಿ ಗೋವಿಂದ ಪರಿನಂಬಿತ, ನಾವು ಹಾಗೆ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಏನು ದೇವರಲ್ಲಿ ಭಗವಂತನಲ್ಲೇ ಮನಸ್ಸಿಟ್ಟು, ಇದು ಯಾವುದು ಗೊತ್ತಾಗಬಾರ್ದು, ಎಲ್ಲ ನಡೀತಾ ಇರಬೇಕು, ದೇವರಲ್ಲೇ ಮನಸ್ಸಿರಬೇಕು. ಇದು ನಾವು ಬೇಡಬೇಕಾಗಿದ್ದು ರಾಯರ ಸ್ತೋತ್ರ ಹೇಳಿ, ಅಯ್ಯ ನೀವು ಹೀಗಿದ್ದೀರಿ ನಮ್ಮನ್ನು ಹಾಗೆ ಮಾಡಿ, ದಯವಿಟ್ಟು ಹಾಗೆ ಮಾಡಿ ಅಂತ. ಇನ್ನು ಯಾವ ಜನ್ಮಕ್ಕೆ ನಮಗೆ ಬರಬೇಕು, ಯಾವ ಜನ್ಮಕ್ಕೆ ರಾಯರು ಸಿಗಬೇಕು? ಇನ್ನ ಹೇಗಿದ್ದಾರೆ, ದೇವರನ್ನೇ ಸದಾ ಚಿಂತನೆ ಮಾಡುವುದರಿಂದ ಅವರು ಹೇಗಿದ್ದಾರೆ ಅಂದರೆ, ಕ್ವಚಿತ್ ರೋದಿತಿ ಗೋವಿಂದ ಚಿಂತಾ ಚಂಚಲಚೇತನ. ಆ ಭಗವಂತನ ಗೋವಿಂದ ವೇದ ಪ್ರತಿಪಾದ್ಯನಾದ ಭಗವಂತನ ಚಿಂತೆ, ಅವನ ಚಿಂತೆ ಅಂದರೆ ಅಯ್ಯೋ ಏನಾಗ್ತಾನೋ ಏನಾಗ್ಬಿಡ್ತಾನೋ ಚಿಂತೆ ಅಲ್ಲ, ಅವನ ಕುರಿತಾದ ಆಲೋಚನೆಯಿಂದ ಮನಸ್ಸು ಚಂಚಲ ಆಗಿ ಬಿಡ್ತಾ ಇದೆ. ಆ ಮನಸ್ಸು ಚಂಚಲ ಆದಾಗ ಮನಸ್ಸಿನಲ್ಲಿ ಅದು ಕರಗಿ ಹೋಗ್ತಾ ಇದೆ. ಮನಸ್ಸು ಕರಗಿ ಹೋಗಿ ದೇವರ ಕುರಿತು ವಿಶೇಷವಾಗಿ ಅಳತಾ ಇದ್ದಾರೆ. ಕ್ವಚಿತ್ ರೋದಿತಿ ಗೋವಿಂದ ಚಿಂತಾ ಚಂಚಲ ಚೇತನಃ, ಕ್ವಚಿತ್ ಹಸತಿ ತಚ್ಚಿಂತಾಹ್ಲಾದ ಉದ್ಗಾಯತಿ ಕ್ವಚಿತ್. ವಿಶೇಷವಾಗಿ ದೇವರ ಕುರಿತು ಆಲೋಚನೆ ಮಾಡ್ತಾ 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 ತಚ್ಚಿಂತಾಹ್ಲಾದ ಅವನ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಸಂತೋಷ ಆದುಕೊಳ್ಳೆ ನಗ್ತಾರಂತೆ. ಸುಮ್ಮನೆ ನಗೋದಲ್ಲ, ಗಟ್ಟಿಯಾಗ ನಗ್ಬಿಡ್ತಾ ಇದ್ದಾರಂತೆ. ನಗುವ ಕಾಲಕ್ಕೆ ಈ ಪಕ್ಕದಲ್ಲಿದ್ದವರು ಏನಂದುಕೊಳ್ತಾರೋ ಎಂಬ ಎಚ್ಚರವೇ ಇಲ್ಲ, ಅತ್ತಾಗಲೂ ಎಚ್ಚರವಿಲ್ಲ, ಅತ್ತಾಗಲೂ ಎಚ್ಚರವಿಲ್ಲ, ನಕ್ಕಾಗಲೂ ಎಚ್ಚರವಿಲ್ಲ. ಉದ್ಗಾಯತಿ ಕ್ವಚಿತ್, ಕೆಲವೊಮ್ಮೆ ಗಟ್ಟಿಯಾಗಿ ಕೃಷ್ಣ ಗೋವಿಂದ ಅಂತ ಗಾನ ಮಾಡ್ತಿದ್ದಾರೆ. ನದತಿ ಕ್ವಚಿತ್, ಕೆಲವೊಮ್ಮೆ ಚೀರಿ ಬಿಡ್ತಾ ಇದ್ದಾರೆ. ಉತ್ಕಂಠ ವಿಲಜ್ಜ ನೃತ್ಯತಿ ಕ್ವಚಿತ್, ಕೆಲವೊಮ್ಮೆ ಭಗವಂತನ ವಿಶೇಷ ಚಿಂತನೆ ಜಾಸ್ತಿ ಆ ಪರಾಕಾಷ್ಠೆಗೆ ಹೋಗಿಬಿಟ್ರೆ ಗಟ್ಟಿಯಾಗಿ ಚೀರ್ತಾ ಇದ್ದಾರಂತೆ. ಕೆಲವೊಮ್ಮೆ ಆ ಭಗವಂತನ ಚಿಂತನೆ ಮಾಡ್ತಾ ಮಾಡ್ತಾ ಕುಣಿದು ಬಿಡ್ತಾ ಇದ್ದಾರಂತೆ, ನರ್ತನ ಮಾಡ್ತಾ ಇದ್ದಾರೆ. ಆ ನರ್ತನ ಮಾಡುವಾಗ ಅವರಿಗೆ ಎಚ್ಚರ ಇಲ್ಲ, ಪಕ್ಕದಲ್ಲಿ ಏನಂದುಕೊಳ್ತಾರೋ ಏನು. ಅದಕ್ಕೆ ಲಜ್ಜೆ ಬಿಟ್ಟು ಕುಣೀರೆಂಬು ಕಾಗದ ಬಂದಿದೆ. ಅದಕ್ಕೆ ವಿಲಜ್ಜ ನೃತ್ಯತಿ ಕ್ವಚಿತ್. ಇನ್ನ ಕೆಲವೊಮ್ಮೆ ಹೇಗಿದೆ, ಕ್ವಚಿತ್ ತದ್ಭಾವನಾಯುಕ್ತ, ದೇವರನ್ನೇ ಚಿಂತನೆ ಮಾಡುತ್ತಾ ತನ್ಮಯೋ ಅನುಚಕಾರ, ದೇವರನ್ನೇ ಚಿಂತನೆ ಮಾಡುತ್ತಾ ದೇವರು ಅವರ ಚಿಂತನೆಯಲ್ಲಿ ಹೇಗ್ ಮಾಡಿದ್ದ ಅಂತ ಬರ್ತಾ ಇದೆ, ಆ ಪ್ರಕಾರವೇ ಇವರು ಮಾಡ್ತಾ ಇದ್ದಾರೆ. ಕ್ವಚಿತ್ ಉತ್ಪುಲಕ ತುಷ್ಣೀಂ ಅಶೇಷ ಸ್ಪರ್ಶ ನಿಸ್ಪೃಹ, ಕೆಲವೊಮ್ಮೆ ವಿಶೇಷವಾಗಿ ಭಗವಂತನ ಚಿಂತನೆ ಮಾಡಿ ಅದು ಏನು ಚಿಂತನೆ ಬರ್ತಾ ಇತ್ತು, ಅದು ಏನು ಭಗವಂತನ ವಿಶೇಷ ಇದು ಬರ್ತಾ ಇತ್ತು, ಆವಾಗ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ ಅಂತ ಅವರಿಗೆ. ಹಾಗೆ ಯಾವ ಸ್ಪರ್ಶವೇ ಇಲ್ಲ, ಅಶೇಷ ಸ್ಪರ್ಶ ನಿಸ್ಪೃಹ ಅಂದರೆ ಸ್ಪರ್ಶ ಶಬ್ದದಿಂದ ಬರೇ ಮುಟ್ಟಿದ್ರೆ ಗೊತ್ತಾಗಿಲ್ಲ ಅಂತಲ್ಲ, ಅಂದರೆ ಈ ಸಕಲ ಈ ಜಗತ್ತಿನಲ್ಲಿರುವ ಎಲ್ಲ ಯಾವುದು ಅವರನ್ನು ಅಂಟ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಅಂಟಿಗೆ ದೂರವಾಗಿ ಭಗವಂತನಲ್ಲೇ ಮೈ ರೋಮಾಂಚನದಿಂದ ಇದು ಬಿಡ್ತಾ ಇದ್ದಾರಂತೆ. ಇನ್ನ ಕೆಲವೊಮ್ಮೆ ಅಸ್ಪಂದ ಪ್ರಾಣ, ಪ್ರಾಣದ ಬಡಿತವೂ ಇಲ್ಲ, ತನಾಗಿ ನಿಂತು ಹೋಗ್ತಾ ಇದೆಯಂತೆ. ಆನಂದ ಸಲೀಲ ಆಮೀಲಿತೆ ಕ್ಷಣ, ಕಣ್ಣಲ್ಲಿ ಆನಂದ ಬಾಷ್ಪಗಳು ತುಂಬಿ ಹೋಗ್ತಾ ಇವೆ. ಕಣ್ಣು ಮುಚ್ಚಿರ್ತಾರಂತೆ, ಅರ್ಧ ಕಣ್ಣು ತೆಗೆದಿರ್ತಾರೆ, ಕಣ್ಣು ನೀರು ತುಂಬಿರುತ್ತಂತೆ, ಆನಂದ ಬಾಷ್ಪ ಅಂತ. ಕಿವಿಯ ಕಣ್ಣಿಗೆ ಎರಡು ತುದಿ, ಮೂಗಿನ ಕಡೆ ತುದಿ, ಕಿವಿಯ ಕಡೆ ತುದಿ. ಆ ಕಿವಿಯ ಕಡೆ ತುದಿಯಿಂದ ನೀರು ಬಂದರೆ ಅದು ತಂಪಾಗಿರುತ್ತೆ, ಅದು ಆನಂದ ಬಂದಾಗ ಬರುತ್ತೆ ಬಾಷ್ಪ. ಮೂಗಿನ ತುದಿಯಿಂದ ಬರೋದು ದುಃಖ ಬಾಷ್ಪ, ಬಿಸಿಯಾಗಿರುತ್ತೆ. ಇವರಿಗೆ ಆನಂದ ಬಾಷ್ಪ ಬರ್ತಾ ಇರುತ್ತೆ. ನಂತರ ಸಬುತ್ತಮ ಶ್ಲೋಕ ಪದಾರವಿಂದಯೋಹೋ ನಿಷೇವಯ ಕಿಂಚನ ಸಂಗಲಬ್ಧಯ ತನ್ವನ್ ಪರಾಂ ನಿರ್ವೃತಿ ಮಾತ್ಮನೋ ಮುಹು ದುಸ್ಸಂಗಹೀನ ಸ್ವಮನಸ್ಸಮಂ ವ್ಯಧಾತ್. ಹೇಳ್ತಾ ಇದ್ದಾರೆ, ಸ ಉತ್ತಮ ಶ್ಲೋಕ ಪದಾರವಿಂದಯೋ ನಿಷೇವಯ, ಉತ್ತಮ ಶ್ಲೋಕನಾಗಿರತಕ್ಕಂಥ ಉತ್ತಮ ಶ್ಲೋಕ ಅಂದರೆ ಯಾರ ಚರಿತ್ರೆಯನ್ನು ಗಾನ ಮಾಡಿದರೆ ಇಡೀ ಜಗತ್ತೆಲ್ಲ ಪುನೀತವಾಗಿಬಿಡುತ್ತೋ, ಪವಿತ್ರ ಆಗಿಬಿಡುತ್ತೋ, ಅಂಥ ಭಗವಂತನ ಪದಾರವಿಂದಗಳನ್ನು ಚಿಂತನೆ ಮಾಡ್ತಾ ಸೇವಾ ಮಾಡ್ತಾ ಇದ್ದಾನೆ. ಮನಸ್ಸಿಗೆ ಮನಸ್ಸು ದೇವರ ಪಾದದಲ್ಲಿ ಹತ್ತುಕೊಂಡು ಹೋಗ್ಬಿಟ್ಟಿದೆ. ಎಲ್ಲಿಂದ ಸಿಕ್ತಿದ್ದವು ನಮಗೆ, ಎಷ್ಟು ಏನು ಮಾಡಲು ಸಿಗ್ತಾ ಇಲ್ಲಲ್ಲ ನಮಗೆ. ಹೇಳ್ತಾ ಇದ್ದಾರೆ ಅಕಿಂಚನ ಸಂಗಲಬ್ಧಯ, ಕೀ ಕೊಡ್ತಾ ಇದ್ದಾರೆ, ನೀವು ಹೀಗಾಗಬೇಕು ಅಂತಿದ್ದೀರಾ, ಇಂಥವರ ಸಂಘ ಆಗಬೇಕು. ಅಕಿಂಚನರು ಯಾರು, ನಾರದರು, ನಾರದರಂಥ ಮಹಾನುಭಾವರ ಸಂಘ ಆಗಬೇಕು. ನಾರದರ ಸಂಘ ಆದರೆ ಬರುತ್ತೆ. ಅಥವಾ ಅಂಥ ಮಹಾನುಭಾವರು ಯಾರಿದ್ದಾರೋ ಅವರ ಸಂಘ ನಮ್ಗೆ ಹೇಗೆ ಗೊತ್ತಾಗತ್ತದು? ಅದಕ್ಕೆ ಹೇಳಿದರು, ರಾಯರನ್ನೇ ಹಿಡಿಯಬೇಕು, ರಘುತ್ತಮರನ್ನ ಹಿಡಿಯಬೇಕು. ಸ್ವಾಮಿ, ನೀವು ವೃಂದಾವನದಲ್ಲಿದ್ದೀರಿ, ಹೆಚ್ಚಿಗೆ ಮಾತಾಡಲ್ಲ, ನಿಮ್ಮ ನಿಮ್ಮ ನಿಯಮಗಳಿರುತ್ತೆ. ದೇವತೆಗಳು ನಮ್ಮ ಜೊತೆಗೆ ಮಾತಾಡುತ್ತಾ ನಮ್ಮ ಕೈ ಹಿಡ್ಕೊಂಡು ಹೋಗುವಂಥ ನಿಮ್ಮ ವರ್ಗಕ್ಕೆ ಸಂಬಂಧಪಟ್ಟವರು ಯಾರಿದ್ದಾರೋ, ಈ ಭೂಮಿಯಲ್ಲಿ ಹುಟ್ಟಿದವರು, ಒಳ್ಳೆ ಸಾಧನೆ ಮಾಡಿದವರು ಯಾರಿದ್ದಾರೋ, ಅವರ ದರ್ಶನ ಮಾಡಿಸಿ ನಮಗೆ ಅಂತ ಸೇವಾ ಮಾಡಿದರೆ ಅವಾಗ ಅವರು ಇಂಥವರಿದ್ದಾರೆ ಇಂಥವರಿದ್ದಾರೆ ಹೋಗಿ ಅಂತ ಅವರವರನ್ನು ತೋರಿಸಿಕೊಡ್ತಾರೆ. ರಘುಪ್ರೇಮ ತೀರ್ಥರ ಕಾಲದಲ್ಲಿ ಟಂಕಸಾಲಿ ಶ್ರೀನಿವಾಸಾಚಾರ್ಯ ಅವರೇ ಮುಂದೆ ರಘುದಾಂತ ತೀರ್ಥರಾಗಿ ಬಂದರು. ಅವರು ವಿಶೇಷವಾಗಿ ರಾಯರ ಸೇವಾ ಮಾಡ್ತಾರೆ. ಎಳಮೇಳಿ ಆಚಾರ್ಯರ ಹತ್ರೇ ಅಧ್ಯಯನ ಮಾಡಿಕೊಂಡು ಬಂದು ಆ ಅಧ್ಯಯನ ಮಾಡಿದ್ದು ಅನುಭವಕ್ಕೆ ಬರಬೇಕು ಅಂತ ರಾಯರ ಸೇವಾ ಮಾಡ್ತಾ ಇದ್ದರೆ ಅಂತಹ ಗುರುಗಳು ಬೇಕು ಅಂತ ರಾಯರ ಸ್ವಪ್ನದಲ್ಲಿ ಹೇಳ್ತಾರೆ. ನೋಡಪ್ಪ, ದಿನಾಗಲೂ ನನ್ನ ಎದುರಿ ಹೀಗೆ ಪ್ರಾಣದೇವರಿದ್ದಾರಲ್ಲ ವೃಂದಾವನದರಿಗೆ, ಅಲ್ಲಿ ರುದ್ರದೇವರಿದ್ದಾರೆ. ಆ ರುದ್ರದೇವರ ಹತ್ರ ಎಲ್ಲರೂ ಹೋದ ಮೇಲೆ ಬರ್ತಾರೊಬ್ಬರು, ರಾತ್ರಿಯೆಲ್ಲ ಧ್ಯಾನ ಮಾಡ್ತಾರೆ, ಬೆಳಿಗ್ಗೆ ಎಲ್ಲರೂ ಬರುವ ಕಾಲಕ್ಕೆ ಎದ್ದು ಹೋಗ್ತಾರೆ, ಅವರೇ ನಿನ್ನ ಗುರುಗಳು. ಇವ್ರು ಕಾದಿದ್ರು. ಅವಾಗೆಲ್ಲ ಸ್ವಲ್ಪ ಕಾಡಿನಂತೆ ಇತ್ತು, ಹಳೇ ಕಾಲದ್ದು ವೃಂದಾವನ ಎಲ್ಲ ಆ ಪರಿಸರ. ಅವಾಗ ಎಲ್ಲರೂ ಏಳಕ್ಕೆಲ್ಲ ಹೊರಟೋಗ್ಬಿಡ್ತಾ ಇದ್ರಂತೆ, ಆರೂವರೆ ಏಳಕ್ಕೆಲ್ಲ ಆರತಿ ಮುಗಿಸ್ಕೊಂಡು ಹೊರಟೋಗ್ತಾ ಇದ್ರು. ಈಗಿನ ಥರ ರಾತ್ರಿ ಹೊತ್ತು ಅಷ್ಟು ಇದು ಇಲ್ಲ ಅವಾಗ. ಆವಾಗ ಎಲ್ಲರೂ ಹೋದ ಕೂಡಲೇ ಒಬ್ಬ ವ್ಯಕ್ತಿ ಬಂದು ಪ್ರಾಣದೇವರ ಮುಂದೆ ಅಲ್ಲಿ ಧ್ಯಾನ ಕೊಡ್ತಾ ಇದ್ರಂತೆ. ನೋಡಿದ್ರು ರಘುಪ್ರೇಮ ತೀರ್ಥರೇ ಬಂದಿದ್ದಲ್ಲಿ. ಇವರು 2 ದಿವಸ ಕಾದ್ಕೊಂಡಿದ್ರು, ರಾತ್ರೆಲ್ಲ ನಿದ್ದೆ ಇಲ್ಲ ಇವರಿಗೆ 2 ದಿವಸ. ಅವ್ರು ಇವ್ರ ಕಡೆ ನೋಡಿಲ್ಲ. ರಾಯರು ಇವರು ಸೂಚನೆ ಕೊಟ್ಟರು, ಅವ್ರು ಕೊಡಲಿಲ್ಲ. ಆದಮೇಲೆ ಮತ್ತೂ ಇವರು ಸೇವಾ ಮಾಡ್ತಾರೆ, ಸ್ವಾಮಿ ಅವ್ರ ಕಡೆ ನೋಡ್ತೀನಿ, ಅವ್ರು ನನ್ನ ಕಣ್ಣು ನೋಡ್ತಾ ಇಲ್ಲ, ಏನು ಮಾಡಲಿ. ಅವಾಗ ರಾಯರವರು ಅವರ ಸ್ವಪ್ನದಲ್ಲಿ ಹೋಗಿ ಅವರಿಗೆ ತಿಳಿಸಿಕೊಡ್ತಾರೆ. ಅವಾಗ ಅವರು ಮಾರನೇ ದಿನ ಬಂದಾಗ ಇವರು ಕೂತದ್ದು ನೋಡಿ, ದಿನಾಗೂ ಇವ್ರು ಕೂತಿದ್ರು ಮುಖ ನೋಡ್ತಾ ಇಲ್ಲ, ಪ್ರಾಣದೇವರತ್ರ ಕೂಡೋದು ಹೋಗೋದು ಅಷ್ಟೇ. ಅವರು ಇವತ್ತು ಮಾತ್ರ ನೋಡಿ ಬನ್ನಿ ಅಂತ ಕರ್ಕೊಂಡು ಹೋಗಿ ರಣಮಂಡಲ ಪ್ರಾಣದೇವರ ಹತ್ರ ಅವರಿಗೆ ಬೇಕಾದಂಥ ಪ್ರಾಕ್ಟಿಕಲ್ ಸೆಷನ್, ಸುಧಾದಿ ಗ್ರಂಥಗಳ ಅಪ್ಲಿಕೇಶನ್ ಪಾರ್ಟ್ ಅನ್ನು ಅಲ್ಲಿ ಹೇಳಿಕೊಟ್ರಂತೆ. ಹಾಗೆ ಇಲ್ಲಿ ವಿಶೇಷವಾಗಿ ಅಕಿಂಚನ ಸಂಗಲಬ್ಧಯ ಅಂತಹ ಗುರುಗಳು ಬದುಕಿದ್ದವರು ಇದ್ದಾರಾ ಅಂತ ಕೇಳಿಕೊಂಡ್ರೆ ರಾಯರು ತೋರಿಕೊಟ್ರು ಅವರಿಗೆ. ಹಾಗೆ ಯಾರ್ಯಾರು ಜ್ಞಾನಿಗಳಿರ್ತಾರೆ ಅವರ ಸಂಘ ನಮಗಾಗಿಬಿಟ್ರೆ ಬೆಂಕಿ ಹತ್ಕೊಳ್ಳುತ್ತೆ. ತನ್ವನ್ ಪರಾಂ ನಿರ್ವೃತಿ ಮಾತ್ಮನೋ, ತಮ್ಮ ವಿಶೇಷವಾಗಿರ್ತಕ್ಕಂಥ ಆನಂದ ಪರಾಂ ನಿರ್ವೃತಿ ಶ್ರೇಷ್ಠ ಆನಂದ ಪಡ್ತಾ ಇದ್ದಾರೆ. ದುಸ್ಸಂಗಹೀನ ಸ್ವಮನಸ್ಸಮಂ ವ್ಯಧಾತ್, ಮನಸ್ಸು ದೇವರಲ್ಲೇ ಇಟ್ಟಿದ್ದಾರೆ, ಆದ್ದರಿಂದಲೇ ಬೇರೆ ಕಡೆಗೆ ಹೋಗ್ತಾ ಇಲ್ಲ. ದುಸ್ಸಂಗ ಹೋಗೋದು ದುಷ್ಟ ಸಂಘ ಆಗ್ತಾ ಇಲ್ಲ, ಯಾಕೆ ದೇವರ ಕಡೆ ಇದೆ. ಆದ್ದರಿಂದ ಇಲ್ಲಿ ಸೂತ್ರ ಹೇಳಿಕೊಡ್ತಾ ಇದ್ದಾರೆ, ನಮ್ದು ಬೇರೆ ಕಡೆ ಹೋಗ್ಬೇಕಾ, ಇಲ್ಲಿ ಬಂದ್ರೆ ಸಾಕು, ಅಲ್ಲಿ ಎಲ್ಲ ತಾನಾಗಿ ಬಿಟ್ಟು ಹೋಗುತ್ತೆ ಅಂದ್ರೆ ಇಲ್ಲಿ ಸೆಳೆತ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ತಸ್ಮಿನ್ ಮಹಾಭಾಗವತೆ ಮಹಾಭಾಗೆ ಎಂಥ ಶಬ್ದಗಳಾಗ್ತಾರೆ ನಾರದರು. ಅಂಥ ಮಹಾಭಾಗವತೆ ಮಹಾಭಾಗೆ ಮಹಾತ್ಮನಿ ಹಿರಣ್ಯಕಶಿಪು ರಾಜನ್ ಅಕರೋತ್ ಅಘಮಾತ್ಮಜೇ. ಮಹಾಭಾಗವತನಯ್ಯ, ಮಹಾಭಾಗ ಭಗವಂತನಿಂದ ತನ್ನ ಭಾಗ ವಿಶೇಷವಾದ ಮಹತ್ತಾದ ಭಾಗವನ್ನು ಪಡೆದವ ಮಹಾತ್ಮನಿ. ವಿಶೇಷವಾದಿ ಭಗವಂತನನ್ನು ಮಹಾನ್ ಅಂತ ಉಪಾಸನೆ ಮಾಡತಕ್ಕಂಥವರು ದೊಡ್ಡವರಯ್ಯ. ಅಂಥ ಪ್ರಹ್ಲಾದರಾದರಲ್ಲಿ ಹಿರಣ್ಯಕಶಿಪು ತಾನು ಕೊಲ್ಲಲಿಕ್ಕೆ ನೋಡಿದ. ಅವಾಗ ಧರ್ಮರಾಜರು ಕೇಳ್ತಾ ಇದ್ದಾರೆ, ದೇವರ್ಷೇ ಏತದಿಚ್ಛಾಮಹ ವೇದಿತುಂ ತವ ಸುವ್ರತ ಇದಾತ್ಮಜಾಯ ಶುದ್ಧಾಯ ಪಿತಾಘಾತ್ ಸಾಧವೇ ಅಘಂ. ಪಿತಾ ಅಧಾತ್ ಸಾಧವೇ ಅಘಂ. ಇಂಥ ಶುದ್ಧನಾಗಿರ್ತಕ್ಕಂಥ ಮಗನ ಮೇಲೆ ಅಪ್ಪ ಯಾಕೆ ಕೊಲ್ಲಬೇಕು ಅಂತ ಯಾಕೆ ಅಂದುಕೊಂಡದ್ದು? ಯಾಕೆ ಹೇಳ್ತಾ ಇದ್ದಾರೆ, ಪುತ್ರಾನ್ ವಿಪ್ರತಿಕೂಲಾಂಶ ಪಿತರ ಪಿತರ ಪುತ್ರವತ್ಸಲಾಹ ಉಪಾಲಭಂತೆ ಶಿಕ್ಷಾರ್ಥಂ ನೈವಾಘಮಪರೇ ಯಥಾ. ಮಕ್ಕಳನ್ನ ತಂದೆ ತಾಯಿಗಳು ವಿಪ್ರತಿಕೂಲಾಂಶ, ಪ್ರತಿಕೂಲ ಅಲ್ಲ ಅಂದ್ರೆ ತಮಗೆ ವಿರುದ್ಧ ಅಲ್ಲ, ವಿಪ್ರತಿಕೂಲ ವಿಶೇಷತಃ ಪ್ರತಿಕೂಲ, ತಮಗೆ ಎಲ್ಲ ರೀತಿಯಲ್ಲಿ ವಿರುದ್ಧವಾಗಿರತಕ್ಕಂತಹ ಮಕ್ಕಳನ್ನೇ ಬೆನ್ನಿಗೆ ಹಾಕೊಂಡು ಬರ್ತಾರೆ ತಂದೆ ತಾಯಿಗಳು. ಅಂಥದ್ದು ಕಿಮುತ ಅನುವಶಾನ್ ಸಾಧೂನ್ ತಾದೃಶಾನ್ ಗುರುದೈವತಾನ್ ಏತತ್ ಕೌತೂಹಲಂ ಬ್ರಹ್ಮನ್ ಅಸ್ಮಾಕಂ ವಿಧಮ ಪ್ರಭೋ. ಇವರು ಅನುವಶರು, ತಂದೆ ತಾಯಿಗಳಿಗೆ ವಶರಾಗಿರ್ತಾರೆ, ಸಾಧುಗಳಾಗಿರ್ತಾರೆ, ಗುರುಗಳು ತಂದೆ ಅವರೇ, ಅವರಲ್ಲೇ ದೇವರನ್ನು ನೋಡ್ತಾ ಇರತಕ್ಕಂಥವ್ರು. ಇಂಥವರನ್ನ ಯಾಕೆ ಹಿಂಗೆ ಮಾಡಿದ್ರು? ಇದು ನನಗೆ ತುಂಬ ಕುತೂಹಲ ಬರ್ತಾ ಇದೆ, ಅದನ್ನ ಶಮನ ಮಾಡಿ, ಆ ಕುತೂಹಲವನ್ನು ಸರಿಯಾದ ಉತ್ತರವನ್ನು ಕೊಟ್ಟು ನನಗೆ ಶಮನ ಮಾಡಬೇಕು ಅಂತ ಹೇಳಿದಾಗ, ಅವಾಗ ಪ್ರಹ್ಲಾದರಾಜರ ಒಂದು ಅಧ್ಯಯನ ಕಳುಹಿಸಿದ ಕ್ರಮ, ಅಧ್ಯಯನ ಮಾಡಿಸಿದ ಕ್ರಮ, ಅವರು ಏನು ಚಿಂತನೆ ಮಾಡಿದ್ದು ಇವೆಲ್ಲವನ್ನ ಹೇಳ್ತಾ ಬರ್ತಾ ಇದ್ದಾರೆ. ಅದನ್ನು ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.